ಮಾತ್ರ ಕೆಲಸ, ಇನ್ನು ಎಷ್ಟು ಪ್ರವಚನ ಮಾಡಿದರೂ ಆಗೋದಿಲ್ಲ, ಅಷ್ಟು ಶಕ್ತಿ ಮಹಾಭಾರತಕ್ಕಿದೆ. ಅಂತ ಮಹಾಭಾರತದಲ್ಲಿ ಪಾಂಡವ ಕೌರವರು ಹೇಗೆ ಹುಟ್ಟಿನಿಂದನೇ ಇವರು ಧರ್ಮದ ಸಂಕೇತ, ಅವರ ಅಧರ್ಮದ ಸಂಕೇತ, ಅವರ ಸಂಘರ್ಷವೆಲ್ಲ ಧರ್ಮಾಧರ್ಮಗಳ ಸಂಘರ್ಷ. ಕೊನೆಗೆ ಪಾಂಡವರು ದುರ್ಯೋಧನಾದಿಗಳ ಮೋಸಕ್ಕೆ ಒಳಗಾಗಿದ್ದಾರೆ. ಜಗತ್ತಿ ತೋರಿಸ್ತಾರೆ, ಸಜ್ಜನರು ಮೋಸ ಹೋಗ್ತಾರೆ ಅದು ನಿಜ, ಹಾಳಾಗೋದಿಲ್ಲ ಅದು ನಿಜ. ಅವರು ಮೋಸ ಮಾಡ್ತಾರೆ ಹಾಳಾಗ್ತಾರೆ ಅದು ನಿಜನೇ. ಮೋಸ ಮಾಡಿದವರು ಅವರು ಹಾಳಾಗ್ತಾರೆ, ಮೋಸ ಹೋದವರು ಉದ್ಧಾರವಾಗಿ ಆಗ್ತಾರೆ. ಸಜ್ಜನರಿಗೆ ಇರೋ ಒಂದು ದೊಡ್ಡ ಆಸ್ತಿ ಅದು ಒಂದು ದೇವರನ್ನ ನಂಬಿದ್ದಕ್ಕೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ಅವರ ಜೀವನದ ಸುಖ ಕಂಡೇ ಕಾಣುತ್ತಾರೆ. 12 ವರ್ಷಗಳ ವನವಾಸವನ್ನು ಮುಗಿಸಿದರು. 1 ವರ್ಷದ ಅಜ್ಞಾತವಾಸಕ್ಕೋಸ್ಕರವಾಗಿ ವಿರಾಟ್ ರಾಜರ ಆಸ್ಥಾನದಲ್ಲಿದ್ದಾರೆ. ನಾರಾಯಣ ಅನುಗ್ರಹತೋ ಯಥಾವತ್ ನಿಸ್ತೀರ್ಯತಾನ್ ದ್ವಾದ ಶಬ್ದಾನ್ ವನೇತೆ ವಿಸೃಜ್ಯ ಚ ಬ್ರಾಹ್ಮಣಾದೀನ್ ಸ ಸೌಮ್ಯಾನ್ ಅಜ್ಞಾತವಾಸಾಯ ತಥೋ ಮನೋದಧುಹು. ದೇವರ ದಯೆಯಿಂದ ವನವಾಸವನ್ನು ಪೂರೈಸಿ ಅಜ್ಞಾತವಾಸವನ್ನು ಮಾಡಿ ಪಾಂಡವರು ವಿಶೇಷವಾದ ಸಾಧನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಇದ್ದಿದ್ದು ಹೇಗೆ, ಯತಿ ಸೂದಃ ಷಂಡವೇಷ ಅಶ್ವಸೂತ ವೇಷ ಗೋಪಃ ಗಂಧಕರ್ತೀಚ ಜಾತಃ. ಅವರಾಗಿದ್ದೇನು ಧರ್ಮರಾಜ ಕಂಕ ಅನ್ನೋ ಯತಿಯಾಗಿ, ಭೀಮಸೇನ ಬಲ್ಲವ ಅಂತಕ್ಕಂತಹ ಅಡಿಗೆಯ ಮಹಾರಸ ಅಧ್ಯಕ್ಷನಾಗಿ, ಆಮೇಲೆ ಅರ್ಜುನ ಬೃಹನ್ನಡೆಯಾಗಿ, ನಕುಲ ಅಶ್ವಪಾಲಕನಾಗಿ, ಸಹದೇವ ಗೋಪಾಲಕನಾಗಿ ವಾಸ ಮಾಡ್ತಾ ಇದ್ದಾರೆ. ಗಂಧಕರ್ತೀಚ ಜಾತಃ ಅಂತಹ ಮಹಾರಾಣಿಯಾದಂಥ ದ್ರೌಪದಿ ದೇವಿ ಒಬ್ಬ ಸೇವಕಿಯ ವೇಷದಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಮಗೆಲ್ಲ ಜನ ತೋರಿಸ್ತಾರೆ, ಎಂಥ ಪ್ರಸಂಗ ಬಂದರೂ ಧೈರ್ಯ ಕೆಡ್ಲಕ್ಕೆ ಹೋಗಬೇಡಿ ಅಂತ ಹೇಳುತ್ತಾರೆ. ಅಂಥ ಸ್ಥಿತಿ ಸಾಮಾನ್ಯರಿಗೆ ಬಂದರೆ ಬದುಕಲಿಕ್ಕಾಗೋದಿಲ್ಲ ಮನುಷ್ಯ. ಆದರೆ ಅಂಥ ಸಮಯ ದೇವರ ಸಂಕಲ್ಪ ಅಂತ ಹೇಳ್ಬಿಟ್ಟು 1 ವರ್ಷ ಕಾಲ ಹಾಗರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಅವರು ಆ ರೀತಿ ಗುಪ್ತವಾಗಿ ವಾಸ ಮಾಡಿದರೂ ಕೂಡ ತಮ್ಮ ಸಾಧನೆ ಮಾತ್ರ ಕೈಬಿಟ್ಟಿಲ್ಲ. ಭೀಮಸೇನ ಯಾಕೆ ಅಡಿಗೆಯನ್ನು ವಿಷ ಹಾಕಿದ್ದು, ಯಾತಕ್ಕೆ ಧರ್ಮರಾಜ ಕಂಕನಾಗಿದ್ದು ಎಲ್ಲ ನೋಡಿದ್ದೇವೆ ಈಗಾಗಲೇ. ಬೃಹನ್ನಡೆ ಯಾತಕ್ಕೆ ಅರ್ಜುನ ಆದ ಅದೆಲ್ಲ ನೋಡಿದ್ದೇವೆ. ಕೊನೆಗೆ ಭೀಮಸೇನನ ಪಾತ್ರ ಉದ್ದಕ್ಕೂ ತುಂಬಿರತಕ್ಕಂಥ ಪಾತ್ರ, ಆ ಜೀಮೂತನ ವಧೆಯಾಗಲಿ, ಪ್ರತಿನಿತ್ಯದ ಅಡಿಗೆ ವ್ಯವಸ್ಥೆಯಲ್ಲಾಗಲಿ, ಮುಂದೆ ಕೀಚಕನ ಸಂಹಾರವಾಗಲಿ, ಪ್ರತಿಯೊಂದರಲ್ಲೂ ಎದ್ದು ಕಾಣತಕ್ಕಂಥ ಅಂಶ ಅಂದರೆ ಭೀಮಸೇನನ ಅಸಾಧಾರಣವಾದ ಮಹತ್ವ. ವಿರಾಟ ಉದ್ಯೋಗ ಸಾರವಾನ್ ಅಂತ ಮಹಾಭಾರತವನ್ನು ಕೊಂಡಾಡಿದ್ದಾರೆ. 18 ಪರ್ವಗಳು ಮಹಾಶ್ರೇಷ್ಠ ಪರ್ವಗಳೇ. ಅದರಲ್ಲಿ ವಿರಾಟ ಪರ್ವ ಉದ್ಯೋಗ ಪರ್ವದ ಸ್ಥಾನ ಭಾರಿ ವಿಶೇಷ ಅಂತ ಕೊಂಡಾಡಿದ್ದಾರೆ. ವಿರಾಟ ಪರ್ವ ಅಂದರೆ ಮಹಾಭಾರತದ ಸುಂದರಕಾಂಡ ಇದ್ದ ಹಾಗೆ, ರಾಮಾಯಣದಲ್ಲಿ ಸುಂದರಕಾಂಡ ಹೇಗೋ ಇದು ವಿರಾಟ ಪರ್ವ ಹಾಗೆ. ಅಲ್ಲಿ ಹನುಮಂತನ ಮಹಿಮೆ, ಇಲ್ಲಿ ಭೀಮಸೇನನ ಮಹಿಮೆ. ಹನುಮಂತ ಭೀಮಸೇನ ಇಬ್ಬರು ಒಂದೇನೆ, ಇಬ್ಬರು ಕೂಡ ಅಲ್ಲಿ ಸಾಗರ ತರಣಾದಿಗಳನ್ನು ಮಾಡಿ ಲಂಕಾಪಟ್ಟಣದಲ್ಲಿ ಹನುಮಂತನ ಸಾಹಸ, ವಿರಾಟ ರಾಜನ ಪಟ್ಟಣದಲ್ಲಿ ಭೀಮಸೇನನ ಸಾಹಸ ಒಂದೇ ರೀತಿಯಾಗಿರ್ತಕ್ಕಂಥದ್ದು. ಅಲ್ಲಿ ಅಕ್ಷಕುಮಾರ ಮೊದಲಾದವುಗಳ ಸಂಹಾರ, ಇಲ್ಲಿ ಕೀಚಕಾದಿಗಳ ಸಂಹಾರ, ಇದೆಲ್ಲವನ್ನು ಗಮನಿಸಿದರೆ ಭೀಮನ ಮಹಿಮೆ ತುಂಬಾ ಜಾಸ್ತಿ ಬರೋದ್ರಿಂದನೇ. ಭೀಮ ಅಂದರೆ ವಾಯುದೇವರಾದ್ರಿಂದ ವಿರಾಟ ಪರ್ವ ಹೇಳಿದರೆ ಮಳೆ ಬರುತ್ತೆ ಅನ್ನೋದಕ್ಕೆ ಅದು ಕಾರಣ ಆಯಿತು. ವಿರಾಟ ಪರ್ವಕ್ಕೂ ಮಳೆಗೂ ಅದರ ಸಂಬಂಧ ಬಹಳ ಮುಖ್ಯವಾದ ಸಂಬಂಧ. ಅನೇಕರು ಆಶ್ಚರ್ಯ ಪಡಬಹುದು, ಮಹಾಭಾರತಕ್ಕೂ ಮಳೆಗೂ ಭಾರಿ ಭಾರಿ ಸಂಬಂಧವು. ಎಂಥ ನೀವು ಬರಗಾಲದಲ್ಲಿ ಮಹಾಭಾರತ ಪ್ರವಚನ ಮಾಡಿದರೂ ಕೂಡ ಸುಭಿಕ್ಷೆ ಆಗ್ತಕ್ಕಂಥ ಮಳೆ ಕೊಡೋ ಶಕ್ತಿ ಅದಕ್ಕಿದೆ. ಈ ಸರ್ಕಾರ ಯಾವ್ಯಾವುದಕ್ಕೂ 5-6 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಹೋದ ಸಲ ಕೃತಕ ಮಳೆ ತರಬೇಕು ಅಂತೆ. ಕೆಲಸಕ್ಕೆ ಆ ಬಾಬಾಗಳಿಗಂತೂ ಕೋಟ್ಯಂತರ ಖರ್ಚು ಮಾಡುತ್ತಾರೆ. ಮಹಾಭಾರತ 1 ಕೋಟಿ ಲಕ್ಷ ಏನೂ ಬೇಕಿಲ್ಲ ಅದಕ್ಕೆ. ಸೊ ಲಕ್ಷ ಭಕ್ತಿ ಕೊಟ್ಟರೆ ಸಾಕಷ್ಟೆ, ಲಕ್ಷ ಹಣ ಬೇಕಿಲ್ಲ. ಲಕ್ಷದಿಂದ ಕೊಟ್ಟರೆ ಎಂಥ ಸುಭಿಕ್ಷವಾಗುತ್ತೆ ಎಂಬುದನ್ನು ನಾವು ಗಮನಿಸಬೇಕು. ಅದರ ಶಕ್ತಿ ಇನ್ಯಾವುದಕ್ಕೂ ಇಲ್ಲ ಅನ್ನೋದನ್ನು ಪುನಃ ಪುನಃ ಗಮನಿಸಬೇಕು. ಅದಕ್ಕೆ ಸರ್ಕಾರ ಒಂದು ಏರ್ಪಾಟು ಮಾಡಬೇಕು, ಪ್ರತಿ ವರ್ಷ ಒಂದು ಸತ್ ಮಹಾಭಾರತ ಯಾರಕ್ಕಾರ ಹೇಳಿಸಿಬಿಡಬೇಕು ಅಂತಲ್ಲ. ಬಹಳ ಸುಲಭವಾಗುತ್ತೆ, 18 ದಿವಸ ಹೇಳಿ ಸಾಕು, ಡೀಟೇಲ್ ಹೇಳೋಕ್ಕಾಗೋದಿಲ್ಲ ಅದಲ್ಲೋ. 18 ದಿವಸ ಸರ್ಕಾರ ಎಷ್ಟೆಷ್ಟೋ ಖರ್ಚಲ್ಲಿ ಬರೀ ಇದರಲ್ಲೇ ಹೋಗ್ತಾ ಇರುತ್ತೆ, ಯಾವ್ಯಾವುದು ಅದರಲ್ಲಿ ಏನು ಕಷ್ಟ ಆಗೋದಿಲ್ಲ. ಸುಖವಾಗಿ ಹೇಳಿದ್ರೆ ಬಹುಶಃ ಎಂದೆಂದೂ ಮಳೆ ಬೆಳೆ ನಿಲ್ಲೋದಕ್ಕೆ ಸಾಧ್ಯತೆಯೇ ಇಲ್ಲ. ಅಂಥ ಒಂದು ಮಾಂತ್ರಿಕ ಶಕ್ತಿ ಅದರಲ್ಲಿದೆ. ಅಂಥ ಸಾಧನೆ ಮಾಡಿದಂಥ ಅವರು ಕೊನೆಗೆ ದಕ್ಷಿಣ ಗೋಗ್ರಹದಲ್ಲಿ ಭೀಮಸೇನನ ಪರಾಕ್ರಮ ಅಂದರೆ ವಿರಾಟರಾಜನನ್ನೇ ಬಿಡುಗಡೆ ಮಾಡಿ ಲಕ್ಷ ಗೋವುಗಳನ್ನು ಕಾಪಾಡಿತ್ತು. ಅದೆಲ್ಲ ಮಾಡಿ ವಾಪಸ್ ಬಂದರು. ಇಷ್ಟೊತ್ತಿಗೆ ಉತ್ತರ ಗೋಗ್ರಹದ ದುರ್ಯೋಧನ ಮಾಡಿದ್ದಾನೆ. ಗೋಗ್ರಹಣ ಅವರ ಕೆಲಸ, ಗೋಮೋಚನ ಇವರ ಕೆಲಸ. ಯಾರು ಗೋವನ್ನು ಹಿಡಿಯೋದು ಹೊಡೆಯೋದು ಬಡಿಯೋದು ಮಾಡ್ತಾರೆ ಅವರೆಲ್ಲ ಕಲಿಯಂಥವರು, ದುಷ್ಟರು ಅಂತ ಅರ್ಥ. ಯಾರನ್ನ ಬಿಡುಗಡೆ ಮಾಡಿ ಉದ್ಧಾರ ಮಾಡಲಿಕ್ಕೆ ಹೋಗ್ತಾರೆ ಅದೆಲ್ಲ ಧರ್ಮಿಷ್ಠರ ಕೆಲಸ, ಪಾಂಡವರ ಕೆಲಸ ಅಂತ ಅರ್ಥ. ಗೋ ಸಂರಕ್ಷಣೆ ಪಾಂಡವರ ಕೆಲಸ. ಇವತ್ತು ಸರ್ಕಾರಕ್ಕೆ, ಸರ್ಕಾರದ ಅಧೀನದೊಳಗೇನೆ ಎಷ್ಟೋ ಜನ ಕಂಡ ಹಾಗೇನೆ ಕಸಾಯಿ ಖಾನೆಗಳು ಉಂಟು. ಎಷ್ಟು ಆಶ್ಚರ್ಯ, ಅದು ಗೊತ್ತಿದ್ದು ಸುಮ್ಮನೆ ಜನ ಉಳ್ಕೊಂಡಿದ್ದಾರೆ ಹಾಗೆ ಮಾಡಿಕೊಂಡು. ಆದರೆ ಆ ಮಟ್ಟದಲ್ಲಿ ಗೋ ಸಂರಕ್ಷಣಾ ವ್ಯವಸ್ಥೆ ನಡೀತಾ ಇಲ್ಲ ಅಂತ ಗೊತ್ತಾದರೆ ಖಂಡಿತ ಕಲಿಯುಗದ ಕಡೆಗೆ ಹೋಗ್ತಾ ಇರೋದು ಗೊತ್ತಾಗುತ್ತೆ. ಹಿಂದಿನ ಕಾಲಕ್ಕೆ ಒಬ್ಬನು ಗೋವನ್ನು ಕೊಲ್ಲಕ್ಕೆ ಸಾಧ್ಯ ಇರಲಿಲ್ಲ, ಅವನು ಕೊಂದ ಅಂದ್ರೆ ಕಥೆ ಮುಗಿತವನು, ವಂಶ ನಿರ್ವಂಶವಾಗ್ತಾ ಇತ್ತು. ಆದರೆ ಇವತ್ತಿನ ದಿವಸ ಆ ಪರಿಕಲ್ಪನೆ ಜಗತ್ತಿಗಿಲ್ಲ. ಈ ವಿರಾಟ ಪರ್ವದ ಕಥೆ ಕೇಳಿದಾಗ ಗೋಮೋಚನಕ್ಕೆ ಎಷ್ಟು ಪ್ರಯತ್ನ ಪಡಬೇಕು ಅನ್ನೋದು ನಮಗೆ ಅರ್ಥವಾಗುತ್ತೆ. ಧರ್ಮರಾಜ ಹೇಳ್ತಾನೆ, ವಿಪ್ರೋಪಿ ಯುದ್ಧೇತ ಮಹಾಪ್ರಭಾವ, ಅವನು ಸನ್ಯಾಸಿ ಇರಬಹುದು, ಎಂತ ಸದಾಚಾರಿ ಬ್ರಾಹ್ಮಣನಿರಬಹುದು, ಗೋವುಗಳಿಗೆ ಅನ್ಯಾಯವಾಗುತ್ತೆ ಅಂದ್ರೆ ಅವನು ಯುದ್ಧ ಮಾಡಿ ಆದ್ರೆ ಬಿಡಿಸ್ಬೇಕೇ ಹೊರತು ಅದು ನೋಡ್ತಾ ಇರಬಾರದು ಅಂತ ಹೇಳ್ತಾರೆ. ಬಿಡಿಸ್ಲಿಕ್ಕಾಗೋದಿಲ್ಲ ಹೋದಲ್ಲೋ ಸಾಯಿ, ಬೇಕಾದ್ರೆ ಬಿಡಿಸೋ ಪ್ರಯತ್ನ ಮಾಡಿ ಸಾಯಿ, ಆದರೆ ನೋಡ್ಕೋತ ಹಾಗೆ ಕೊಡಬೇಡ ಅಂತ ಹೇಳ್ತಾರೆ. ಇಷ್ಟರ ಮಟ್ಟಿಗೆ ಗೋ ಸಂರಕ್ಷಣೆಗೆ ಶಾಸ್ತ್ರ ಮಹತ್ವ ಕೊಟ್ಟಿದೆ. ದೇವರಿಗೆ ಹೇಳಿದ್ದೇ ಹಾಗೆ, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಇದು ಅದರ ಸಾರಾಂಶ. ಕೊನೆಗೆ ಉತ್ತರ ಗೋಗ್ರಹಣದಿಂದ ಸುದ್ದಿ ಬಂತು. ಅಷ್ಟವಿರ ಉತ್ತರ ಕುಮಾರ ಏನೇನೋ ಹೇಳ್ಕೊಂಡು ಹೊರಟು ಬಿಟ್ಟು, ಆಗ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತೇಳಿ ಸಾರಥಿ ಒಬ್ಬನಿಲ್ಲ ಅಂತ ಹೇಳಿದಾಗ ಹೇಳಿದ ಅವನು, ಸಾರಥಿ ನಂಗೆ ಇದ್ದು ಬಿಟ್ಟಿದ್ದರೆ ಅರ್ಜುನ ಯುದ್ಧ ಮಾಡದೆ ಮಾಡ್ತಿದ್ದೆ ಅಂತ ಹೇಳ್ಕೊಂಡ. ಪುಣ್ಯಾತ್ಮ ಅರ್ಜುನ ಅಲ್ಲೇ ಇದ್ದಾನೆ, ದ್ರೌಪದಿ ಕೇಳಿಲ್ಲು, ಬೃಹನ್ನಡೆ ಇದ್ದಾರೆ, ಹೋಗಯ್ಯ ಅಂತ ಹೇಳಿದ ತಕ್ಷಣ ಅರ್ಜುನ ಬಂದ. ಅರ್ಜುನಿಗೆ ಮುಖ್ಯವಾಗಿ ಬೇಕಾಗಿದ್ದ ಕೆಲಸ ಅದು, ಹೊರಟ. ಊರು ಬಿಟ್ಟೋವರೆಗೂ ಮೆಲ್ಲಗೆ ರಥ ಓಡಿಸ್ದ, ಆಮೇಲೆ ಜೋರಾಗಿ ಅರ್ಜುನ ಓಡಿಸ್ದ. ಆಮೇಲೆ ನೋಡ್ತಾನೆ ಸಮುದ್ರ, ಸೇನಾ ಸಮುದ್ರ ಅದು. ಉತ್ತರ ಕುಮಾರಿ ಭಾರಿ ಗಾಬರಿಯಾಗಿ ಹೋಯ್ತು. ಒಬ್ಬೊಬ್ರು ಅಂಥವ್ರ ಜೊತೆ ದೊಡ್ಡ ಸೈನ್ಯ ಬೇರೆ, ತಾನು ಒಬ್ಬನೇ ಒಬ್ಬನು. ಗಾಬರಿಯಾಗಿ ಬಿಟ್ಟು ಬೃಹನ್ನಡೆ ರಥ ನಿಲ್ಲಿಸು ನಿಲ್ಲಿಸು ಅಂತ ಕೇಳ್ತಾನೆ. ಅರ್ಜುನ ನಿಲ್ಲಿಸೋದಿಲ್ಲ, ಅವನು ಬಿಡೋದಿಲ್ಲ. ಬೇಗ ನಿಲ್ಸಯ್ಯ ಅಂತ ಆತ, ನಿಲ್ಲಿಸೋದಿಲ್ಲ ಅಂತ ಆತ. ಅಲ್ಲಯ್ಯ ನನ್ನ ಮಾತಿನಿಗೆ ಅರ್ಥ ಆಗೋದಿಲ್ಲ, ನೋಡೋದು ಸೈನ್ಯನ, ನಾನೊಬ್ಬನು ಏನ್ ಮಾಡಕ್ ಬರುತ್ತ ಅದರಿಂದ, ಅದು ನಿನ್ನ ಕಟ್ಟಿಕೊಂಡು ಅದು ಬೃಹನ್ನಡೆ ಕಟ್ಟಿಕೊಂಡು ಆಗೋದಿಲ್ಲ, ವಾಪಸ್ ಹೋಗೋಣ ಅಂತ ಹೇಳ್ತಾನೆ. ಆಗ ತುಂಬಾ ಮಾತುಕತೆ ನಡೆಯುತ್ತಲ್ಲಿ. ಅಲ್ಲಯ್ಯ ಅಷ್ಟು ಜನ ಮುಂದೆ ಏನೇನೋ ಹೇಳಿಬಿಟ್ಟಿದ್ದೀಯಲ್ಲಿ, ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳಿದ್ದೆ ಅಂತ ಹೇಳಿದ್ರೆ, ಹೇಳಿದೆ ಗೊತ್ತಿದ್ದಿಲ್ಲ ಹೇಳಿದೆ ಅಂತ ಹೇಳ್ತಾನೆ. ಪಾಪ ಸರಿಯಾಗಿ ಹೇಳ್ತಾನೆ, ಇವೆಲ್ಲ ಹೀಗೆಲ್ಲ ಗೊತ್ತಿರಲಿಲ್ಲ, ಅದಕ್ಕಾಗಿ ಹೇಳಿದೆ. ಈ ಹೇಳ್ತಿದ್ದಲ್ಲ ವಾಪಸ್ ಹೋಗೋಣ ನಡಿ ಅಂತ ಹೇಳಿರ್ತಾನೆ. ಅಲ್ಲ ನಿನ್ನ ನಾಚಿಕೆ ಆಗೋದಿಲ್ಲ, ನನಗ್ಯಾಗ ನಾಚಿಕೆ ಆಗಬೇಕು ಅಂತ, ಇದು ಸಮಸ್ಯೆ ನನಗ್ಯಾಗ ಪ್ರಾಣ ನನಗೆ ಭಾರಿ ಮುಖ್ಯ ಅಂತ ಹೇಳಿರ್ತಾನೆ. ಅಲ್ಲ ಯಾವ ಗೋವುಗಳ ಗತಿ ಏನಾಗಬೇಕಂದ್ರೆ, ಗೋವುಗಳು ಹೋದ್ರೆ ಹೋಗಲಿ ನೋಡಿ, ಹಾಗೆ ಪ್ರಾಣಕ್ಕೆ ಗಣೇಶ ಮಹರ್ಷ ಕೊಡ್ತಾನೆ, ಗೋವುಗಳು ಹೋದ್ರೆ ಹೋಗಲಿ ಬರೀ ಅದೇ ಹೋದ್ರೆ ಹೋಗಲಿ ಅಂತ ಹೇಳ್ತಾನೆ. ಅಷ್ಟೆಲ್ಲ ಹೇಳ್ಕೊಂಡಿದ್ದಿ ಕ್ಷತ್ರಿಯ ಅಂತ ಹೇಳ್ಕೊಂಡಿದ್ದಿ, ಅಲ್ಲ ಎಲ್ಲ ಹೆಂಗಸರು ಬೇರೆ ಹೇಳ್ಕೊಂಡಿದ್ದಾನೆ, ಅದು ಕೂಡ ಅಂತಃಪುರದಲ್ಲಿ ಭಾರಿ ಪರಾಕ್ರಮ, ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಚಪ ಹಿಡಿಸ್ಕೊಂಡ್ಬಿಟ್ಟಿದ್ದಾರೆ ಜೋರಾಗಿ, ಏನ್ ಮಾಡ್ತೀಯ ಅಂತ ಕೇಳಿ, ಅದೆಲ್ಲ ಆಯ್ತು ಏನಾಗಿ ಯೋಚನೆ ಇಲ್ಲ ಅಂತ ಹೇಳ್ತಾನೆ. ನನಗೆ ಪ್ರಾಣ ಬಹಳ ಮುಖ್ಯ, ಮಾನ ಹೋಗಲಿ ಬೇಕಾದ್ದು ಹೋಗಲಿ ನನ್ನ ಪ್ರಾಣ ಉಳಿಬೇಕು. ಆಗ ಅರ್ಜುನ ಕೇಳ್ತಾ ಇಲ್ಲ, ನೋಡು ಉತ್ತರ ಕುಮಾರ, ಇಲ್ಲಿ ಯುದ್ಧ ಮಾಡಿ ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ, ಗೋಮೋಚನೆಯಿಂದ ಸ್ವರ್ಗ ಸಿಗುತ್ತೆ ಗೊತ್ತಾ ಅಂತ ಕೇಳಿದ್ರೆ, ನಮ್ಮ ಮನೇನೇ ಸ್ವರ್ಗ ಅಂತ ಹೇಳ್ಬಿಡ್ತಾರೆ. ನಮ್ಮ ಮನೇನೇ ಸ್ವರ್ಗ, ನಮ್ಮ ಅಂತಃಪುರಸ್ಥರೇ ಅಪ್ಸರೇ ಇದ್ದಾಗ ಲೆಕ್ಕ, ನನಗೆ ಬೇರೆ ಏನು ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಒಬ್ಬ ಮನುಷ್ಯನಿಗೆ ಬದುಕು ಎಷ್ಟು ಮುಖ್ಯವಾಗ್ತದೆ ಅಂತ ಹೇಳೋ ಸಾಕ್ಷ್ಯ ಇದು. ಅದು ಆದರ್ಶ ಮೂಲೆಗೆ ಬಿದ್ದು ಬದುಕಷ್ಟೇ ದೊಡ್ಡದಾದರೆ ಉತ್ತರ ಕುಮಾರನಂತೆ ಮಾತಾಡ್ತಾರೆ. ಅರ್ಜುನಿಗೆ ಅದು ಮುಖ್ಯ ಅಲ್ಲ, ನನಗೆ ಆದರ್ಶ ಮುಖ್ಯ. ಅರ್ಜುನನಿಗೆ ಇವತ್ತೇನಾದ್ರೂ ಬದುಕೇ ಮುಖ್ಯವಾಗಿದ್ರೆ ಆರ್ಮೆಗೆ ಒಬ್ಬನು ಸೇರ್ತಿದ್ದಿಲ್ಲ, ಜೀವನ ಅಷ್ಟೇ ಮುಖ್ಯ ಆಗಿದ್ರೆ ಆರ್ಮೆಗೆ ಯಾವನು ಹೋಗ್ತಿರಲಿಲ್ಲ. ಅಲ್ಲಿ ಆದರ್ಶ ಇದೆ ಅಂತ ಇವತ್ತು ಉಳಿಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡ ಸಾಧನೆ ಮಾಡೋ ಯಾವ ವ್ಯಕ್ತಿಯೂ ಕೂಡ ಬರೀ ಬದುಕಿಗೋಸ್ಕರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವನು ಉನ್ನತವಾದ ಧ್ಯೇಯ ಸಾಧನೆಗೆ ಅಂತ ಹೊರಡ್ತಾನೆ, ಶತ್ರು ಚಿಂತೆ ಇಲ್ಲ ಅಂತ ಗುರಿ ಇಟ್ಕೊಡುತ್ತಾನೆ. ಆಗ ಮಾತ್ರ ಜಗತ್ತಿಗೆ ಹೊಸ ಹೊಸ ರೀತಿಯಾದ ಕಾಣಿಕೆ ಬರಲಿಕ್ಕೆ ಸಾಧ್ಯ. ಉತ್ತರ ಕುಮಾರಿಗೆ ಮೆಚುರಿಟಿ ಇರಲಿಲ್ಲ, ಅವ್ರು ಬಹಳ ಮುಖ್ಯ. ಯುದ್ಧದ ಅನುಭವ ಇಲ್ಲ, ಇದು ಎಕ್ಸ್ಪೋಸ್ ಆಗಿಲ್ಲ ಎಲ್ಲರ ಕಡೆ ಕೂಡ. ಅವಾಗ ಅಲ್ಲ ನೋಡು ಉತ್ತರ ಕುಮಾರ, ಹಾಗೆಲ್ಲ ಮಾತಾಡಬೇಡ, ನಿನ್ನ ಕರ್ತವ್ಯ ಯುದ್ಧ ಮಾಡೋ ಅಂತ ಕೇಳಿದ್ರೆ, ನಮ್ಮಅಪ್ಪ ಎಂತ ಅಪ್ಪ, ನಮ್ಮೊಬ್ಬನೇ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತ ಬೈತಾನೆ. ಈಗ ಅದು ಜ್ವರ ಹೇಳ್ಕೊಂಡಿರ್ತಾನೆ, ನಮ್ಮೊಬ್ಬನೇ ಬಿಟ್ಟು ಹೋಗಿದ್ರೆ ಸೈನಿಕರೆಲ್ಲ ಮಣ್ಣಿಲ್ಲ, ನೀನೊಬ್ಬರು ಸಾರಥ್ಯ ಸಿಕ್ಕಿರೋದು ಬಿಟ್ರೆ ಯಾರು ನನಗಿಲ್ಲ, ನಾನೇನ್ ಮಾಡೋಕ್ಕಾಗತ್ತೆ. ಮೊದಲು ಏನೇನೋ ಮಾತಾಡಿದ್ದ, ಮುದುಕ ಭೀಷ್ಮ ಮುದುಕ ದ್ರೋಣ ಅಂತ ಏನೇನೋ ಮಾತಾಡಿದ್ದ ವ್ಯಕ್ತಿ ಈಗ ಇವ್ರ ಹೆಸರು ಕೇಳಿದ್ರೆ ನಡಕ ಬರುತ್ತಾಯ ಅಂತ ಹೇಳಿರ್ತಾನೆ. ಆಗ ಅರ್ಜುನ ಹೇಳ್ತಾನೆ, ನೋಡು ಅವೆಲ್ಲ ಬೇಡ, ಯುದ್ಧ ಮಾಡೋದು ಕರ್ತವ್ಯ ಅಂತ ಹೇಳಿದ್ರೆ, ಓ ಬೃಹನ್ನಡೆ ನೀನು ರಥ ನಿಲ್ಸಕ್ ಕಾಣೋದಿಲ್ಲ ಬಿಡು, ನನಗೆ ಗೊತ್ತಾಯ್ತು ಅಂತ ಜಂಪ್ ಹೊಡೆದ್ಬಿಡ್ತಾನೆ ಕೆಳಗೆ, ಓಲೆ ಶುರು ಮಾಡಿಬಿಡ್ತಾನೆ. ಮನುಷ್ಯ ಎಷ್ಟು ಹೆದರ್ತಾ ಇದ್ದಾನೆ, ಯುದ್ಧ ಅಂದ್ರೆ ಶಸ್ತ್ರ ಅಂದ್ರೆ ಉತ್ತರ ಕುಮಾರನಿಗೆ ಹೆದರಿಕೆ, ಶಾಸ್ತ್ರ ಅಂದ್ರೆ ನಮಗೆ ಹೆದರಿಕೆ, ಎಷ್ಟೇ ವ್ಯತ್ಯಾಸ. ಶಸ್ತ್ರ ಅಂದ್ರೆ ಬಾರ ಬೈಲು ದೂರ ಓಡಿಬಿಡ್ತಾನೆ, ಇಲ್ಲಿ ಶಾಸ್ತ್ರ ಅಂದ್ರೆ ಎಲ್ಲ ಕೆಲಸ ಮಾಡ್ತಾರೆ, ಅದೊಂದು ಮಾಡಕ್ಕೆ ಮನುಷ್ಯನಿಗೆ ಸಾಧ್ಯವಾಗೋದಿಲ್ಲ. ಒಂಥರ ಅವ್ಯಕ್ತವಾದ ಭಯ ಅದು, ಒಂದು ತಮಾಷೆ ಉಳಿಸದೇ ಅದು. ನಮ್ಮನ್ನು ಕಾಪಾಡೋದು ಅಂದ್ರೆ ಶಾಸ್ತ್ರ ಒಂದೇ, ಶಸ್ತ್ರ ಹಿಡಿದು ಕ್ಷತ್ರಿಯ ಬದುಕ್ತಾನೆ, ಶಾಸ್ತ್ರ ಹಿಡಿದು ಮತ್ತು ಜ್ಞಾನಿಗಳು ಬದುಕ್ತಾರೆ. ಅವನಿಗೆ ಅರ್ಥವಾಗದೆ ಓಡ್ತಾ ಇದ್ದಾರಂತೆ, ಅರ್ಜುನ ತಷ್ಟ ತಾನು ಕೆಳಗೆ ಹಾರ್ತಾನೆ. ನೋಡಿದ್ರ ಓಡೋರನ್ನ ಹಿಡಿದಾದ್ರೂ ಓದಿಸ್ಬೇಕು ಅಂತ ಹಠ, ಹಿಡಿದಾದ್ರೂ ತರಬೇಕು. ಅದು ಅವನು ಹೋದ್ರೆ ಏನು ಅರ್ಜುನ ನಷ್ಟ ಇಲ್ಲ, ಅರ್ಜುನ ಮಹಾವೀರ ಒಬ್ಬನೇ ಮಾಡಬಲ್ಲ, ಆದರೆ ಮಾಡಿಸಿದ ಪುಣ್ಯ ತಗೋಬೇಕು. ಅರ್ಜುನನ ಹಠ ಅದು, ಒಂದು ತಷ್ಟ ಒಳ್ಳೆ ಶುರು ಮಾಡ್ತಾ ಇದ್ದಾನೆ. ಅರ್ಜುನ ಕೆಂಪು ಸೀರೆ ಉಟ್ಕೊಂಡಿದ್ದಾನಂತೆ, ಕೆಂಪು ಸೀರೆ ಎಲ್ಲ ಕೆಂಪು ಉತ್ತರೇಯ, ಅವನು ವಿಚಿತ್ರ ಅಲಂಕಾರ ಮಾಡಿಕೊಂಡಿದ್ದಾನೆ. ಅರ್ಜುನ ಆತನ ಕೂದಲು ಸಿಕ್ಕಾಬಟ್ಟೆ ಬೆಳೆದಿತ್ತಂತೆ, ಸಂಕಲ್ಪ ಮಾಡಿದ್ನಲ್ಲ ನೆಲದವರೆಗೂ ಬಿದ್ದಿತ್ತಂತೆ. ಅದೆಲ್ಲ ಕೈಲಿ ಸುತ್ತಿಡ್ಕೊಂಡಂತೆ ಪಾಪ ಅರ್ಜುನ, ಅಡ್ಡ ಬರಬಾರ್ದು ಓಡಬೇಕಾದ್ರೆ. ಎಲ್ಲ ವೇದವ್ಯಾಸರು ಬರೀತಾರೆ, ಜೋರಾಗಿ ಓಡುತ್ತಿದ್ದಾನೆ, ಮುಂದೆ ಮುಂದೆ ಅವನು, ಹಿಂದಿಂದ ಇವನು. ಇದನ್ನೆಲ್ಲ ಅವರು ನೋಡ್ತಾ ಇದ್ದಾರೆ, ದುರ್ಯೋಧನಾದಿಗಳೆಲ್ಲ ಭೀಷ್ಮಾದಿಗಳು ನೋಡ್ತಾ ಇದ್ದಾರೆ. ಎಲ್ಲರಿಗೂ ಆಶ್ಚರ್ಯ, ಸೈನಿಕರಿಗಂತೂ ಭಾರಿ ತಮಾಷೆ. ಯಾರೊಬ್ಬ ಬಂದ, ನೋಡ್ದ, ಓಡದ ಅಂತ ಹೇಳ್ಬಿಟ್ಟು ಜೋರ ನಗ್ತಾ ಇದ್ದಾರೆ ಅವರೆಲ್ಲ ಕೂಡ. ಆದ್ರೆ ನೋಡ್ತಾ 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 ಅವ್ರಿಗೆ ಅನಿಸ್ತಾ ಇದೆ, ಆ ಹಿಂದೆ ಓಡನ್ನು ನೋಡಿದ್ರೆ ಎಲ್ಲೋ ನೋಡದ ಕಾಣತ್ತಲ್ಲ ಅನ್ಕೊಂಡ್ರೆ. ಹಿಂದೆ ಓಡ್ತಾ ಇದ್ದಾನಲ್ಲ, ಉತ್ತರ ಕುಮಾರ ಕಡೆ ಗಮನ ಹೋಗ್ತಾ ಇದೆ, ಇವ್ರ ಕಡೆ ಗಮನ ಹೋಗ್ತಾ ಇದೆ. ಹೆಂಗಸು ವೇಷದಲ್ಲಿದ್ದಾನೆ, ಅವನ ವರ್ಚಸ್ಸು ನೋಡಿ ಹೇಗಿದೆ, ಮಹಾವೀರ ಕಂಡ ಕಾಣಿಸ್ತಾನೆ. ಆದರೆ ತೇಜಸ್ಸು, ವರ್ಚಸ್ಸು, ಅವರು ಓಡಾಡೋ ರೀತಿ ಎಲ್ಲ ಎಲ್ಲೋ ನೋಡದಾಗಿದೆ ಅಂತ ಮಾತಾಡ್ಕೋತಾರೆ ಎಲ್ಲರೂ ಕೂಡ. ಆಗ ದ್ರೋಣಾಚಾರ್ಯ ಶ್ರೇಷ್ಠ ಶಿಷ್ಯ, ಒಳ್ಳೆ ಪ್ರೀತಿಯಿಂದ ಅಷ್ಟು ಪಾಠ ಹೇಳಿದವರಲ್ಲ, ಓ ಗೊತ್ತಾಯ್ತು ಅಂತ ಹೇಳ್ತಾರೆ. ಭೀಷ್ಮರು ಅಂತ ಹೇಳ್ಕೊತಾರೆ, ಭೀಷ್ಮರೇ ಯಾರು ಗೊತ್ತಾ ಬಂದಿರೋದು, ನದೀಜಲಂ ಕೇಶವ ನಾರಿ ಕೇತು ನಗಾಪಯೋ ನಾಮ ನಗಾರಿ ಸೂನು. ಇದವರ ಮಾತು, ನದೀಜಲಂಕೇಶ ವನಾರಿ ಕೇತು ನಗಾಪಯೋ ನಾಮ ನಗಾರಿ ಸೂನು. ಅಡ್ಡಗೋಡೆ ಏನು ಅರ್ಥ ಆಗಲ್ಲ ಶೋಕ ನೋಡೋದಕ್ಕೆ. ನದೀಜಲಂ ಕೇಶವ ನದೀಜ ಲಂಕೇಶ ವನ ಏನೇನು ಅರ್ಥನೇ ಆಗೋದಿಲ್ಲ, ಅದು ಸ್ವಲ್ಪ ಬಿಡಿಸಿದ್ರೆ ಅರ್ಥವಾಗುತ್ತೆ. ನದೀಜಲಂ ಕೇಶವ ಅಂತಿರೋದಲ್ಲಿ ಹಾಗಲ್ಲ, ನದೀಜ ಲಂಕೇಶ ವನಾರಿ ಕೇತು ಬಿಡಿಸೋದು ಎಷ್ಟು, ದಶರಾ ಯಾರೋ ಓದ್ತಿದ್ನಂತೆ, ದಶರಾ ಮಶರ ದಶರಾ ಮಶರ. ಏನು ದಶರಾ ಮಶರ, ಪಾಪ ಎಷ್ಟು ಭಜಿತೋ ಭಜಿತಿ ತೆಗೆದು ನೋಡ್ತಾರೆ, ದಶ ರಾಮ ಶರಾಹ ಎಲ್ಲ ಬಿಡಿಸ್ಬಿಟ್ಟಿದ್ದಾನೆ, ದಶರಾ ಮಶರಾ ಅಂತ ಹೇಳಿಬಿಟ್ಟು ದಶರಾಮ ಶರಾಹ. ಯಾರು ಸಂಗೀತ ಹೇಳ್ತಾರೆ ಅಂತಲ್ಲ ತಮಿಳ ಕಡೆಗೆ, ಪ್ರಹ್ಲಾದ ನಾಪಿತ ಬಾಧಿಸುತ್ತಿರುವಾಗ ಅಂತ. ಪ್ರಹ್ಲಾದ ನಾಪಿತ ಅಂದ್ರೆ ಬಾರ್ಬರ್ ಪಾಪ, ಕ್ಷೌರಿಕ ಸಂಬಂಧ ಏನು, ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ, ಪ್ರಹ್ಲಾದ ನಾಪಿತ ಅಂತ ಮಾಡೋ ಹಾಗೆ ಇಲ್ಲಿ ದಶರಾ ಮಶರ. ಅಲ್ಲಿ ಇಲ್ಲಿ ಹೋಗ್ತಾರೆ, ನದೀಜ ಹೇ ನದೀಜ, ನದೀಜಲಂ ಅಂತ ಓದ್ಕೋಬಾರ್ದು, ನದೀಜ ನದಿ ಪುತ್ರನಾದ ಭೀಷ್ಮರೇ ಬಂದಿರೋದು ಯಾರು ಗೊತ್ತಾ, ಲಂಕೇಶ ವನಾರಿ ಕೇತು. ಲಂಕೇಶ ವನ, ಲಂಕೇಶ ರಾವಣ ಅವನ ವನ ಅಶೋಕ ವನ, ಅದಕ್ಕೆ ಹರಿ ಸುಟ್ಟಾಕಿದವನು ಹನುಮಂತ, ಅವನ ಕೇತು ಧ್ವಜದಲ್ಲಿರೋನು ಕಪಿಧ್ವಜ ಅರ್ಜುನ ಅಂತ ಅರ್ಥ ಮಾಡ್ಕೋತಿದ್ದಾರೆ. ನಗಾಹ್ವಯ, ನಗ ಅಂದ್ರೆ ವೃಕ್ಷ, ಅರ್ಜುನ ವೃಕ್ಷದ ಹೆಸರು ಬಂತಲ್ಲ, ಯಮರಾರ್ಜುನ ಭಂಜನ ಅರ್ಜುನ ವೃಕ್ಷ. ನಗಾಹ್ವಯ ಮರದ ಹೆಸರಿರೋನು. ನಗಾರಿ ಸೂನು, ಏನು ನಗಾರಿ, ಡ್ರಮ್ ನಗಾರಿನ ಅಲ್ಲ, ನಗ ಅರಿ ಸೂನು. ನಗ ಅಂದ್ರೆ ಪರ್ವತ, ಪರ್ವತ ರೆಕ್ಕೆ ಕತ್ತರಿಸಿದವನು ಇಂದ್ರ, ಅವನ ಮಗ ಇಂದ್ರಪುತ್ರ ಅರ್ಜುನ. ಈಗೆಲ್ಲ ಯಾಕೆ ಹೇಳಿದ್ರು ಅಂದ್ರೆ ಉಳಿದವರಿಗೆ ಗೊತ್ತಾಗಬಾರದು ಅಜ್ಞಾತವಾಸ ಅಂತೇಳಿ ತಾವ ಗುಟ್ಟಾಗಿ ಮಾತಾಡಿಕೊಂಡಿರುತ್ತೆ. ಪಾಪ ನದೀಜಲಂ ಕೇಶವ ನಾರಿ ಕೇತು ನಗಾಹ್ವಯೋ ನಾಮ ನಗಾರಿ ಸೂನು. ಅಷ್ಟು ಖುಷಿಯ ಭೀಷ್ಮರಿಗಂತೂ ಭಾರಿ ಆನಂದಂತೂ ಪಾಂಡವರು ಸಿಕ್ಕಿಬಿಟ್ರು. ಅವರಿಟ್ಟು ಭಾರಿ ಒಳ್ಳೆಯವರು ಪಾಪ, ಅವರು ಯಾವುದೋ ಪ್ರಾರಬ್ಧ ಜೊತೆ ಸೇರಿದ್ರು ಇವನ ಜೊತೆಗೆ, ದುರ್ಯೋಧನ ಜೊತೆಗೆ ಭಾರಿ ಆನಂದ ಪಡ್ತಾರೆ. ಅವರೆಲ್ಲ ಅನಿಸ್ತಾ ಇದೆ, ಅರ್ಜುನ ಹಿಡಿತಾನವನನ್ನ, ಅರ್ಜುನನಂತ ಮಹಾವೀರನ ಯಾವ ಲೆಕ್ಕ, ನೂರು ಹೆಜ್ಜೆ ಹೋಗೋದವ್ರು ಹಿಡಿದಂತವನನ್ನ ಹಿಡಿದು ಬಿಟ್ಟು, ಅರ್ಜುನ ಅಂತವರಿದ್ರೆ ಯಾರು ರನ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ರನ್ ಔಟ್ ಮಾಡಕ್ಕೆ ಬಿಡ್ತಾ ಇದೆ. ಭಾರಿ ಫಾಸ್ಟ್ ಅರ್ಜುನ ಹಿಡ್ಕೊಂಡು ಎಳ್ಕೊಂಡ್ಬಂದಂತೆ ಜೋರಾಗಿ ಅಲ್ಲಿಂದ ಒದರ್ತಿದ್ದವನು, ಬಿಟ್ಟುಬಿಡಯ್ಯ ಬಿಟ್ಟುಬಿಡಯ್ಯ ಅಂತ ಹೇಳ್ತಾನೆ ನನ್ನನ್ನು. ಬಿಟ್ಟುಬಿಡು ಬಿಟ್ಟುಬಿಡು ಅಂದ್ರೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ. ನೋಡು ನಾನು ಬಿಟ್ಟರೆ ನಿನಗೆ ದೊಡ್ಡ ಬಂಗಾರ ತಟ್ಟೆ ತುಂಬಾ ಕಾಯಿಸ್ಕೊಡ್ತೇನೆ ಅಂತ ಹೇಳ್ತಾನೆ. ಲಂಚದ ಕಾನ್ಸೆಪ್ಟ್ ಅದೆಲ್ಲ ಕೂಡ, ಸೈಕ್ಲ ಲಂಚ ಕೊಡ್ತೇನೆ ಅಂತ ಹೇಳ್ತಾರಲ್ಲ, ಬಂಗಾರ ತಟ್ಟೆ ತುಂಬಾ ಬಂಗಾರದ ನಾಣ್ಯ ಹಾಕೊಡ್ತೇನೆ, ನೀನು ಮದುವೆ ಮಾಡಿಸ್ತೇವೆ, ಒಳ್ಳೆ ಮದುವೆ ಮಾಡಿಸ್ತೇವೆ, ಪಾಪ ನೀವು ಬೃಹನ್ನಡೆ ಒಳ್ಳೆ ಮದುವೆ ಮಾಡಿಸ್ತೇನೆ, ಒಳ್ಳೆ ರಥ ಕೊಟ್ಟು ಬಿಡ್ತೇನೆ, ಒಳ್ಳೆ ಸಾರಥಿ ತಾರೆ ರಥ ಕೊಟ್ಟು ಬಿಡ್ತೇನೆ, ಹೋಗಲಪ್ಪ ನಿನ್ ಚಾಯ್ಸ್ ಬೇಕಾದ್ ಕೊಡ್ತೇನೆ ಬಿಟ್ಟುಬಿಡು ನನ್ನ ಅಂತ ಹೇಳ್ತಾನೆ. ನನಗೆ ಏ ನೀನು ಬರೋದು ಬೇಕು ಅಂತ ಹೇಳಿದ್ವಿ, ಬರೋದು ಬೇಕು ನನಗೆ, ನೋಡಯ್ಯ ನಾನು ಸಾಯ್ಸ್ ಬೇಡ ಸುಮ್ ಸುಮ್ಮನೇನೆ, ನಾನು ಸುಖವಾಗಿ ಮನೆಗೆ ಹೋಗ್ಕೋತೇನೆ, ನೀನು ರಥನೂ ತರಬೇಡ, ನನ್ನ ಪಾಡೆ ಹುಡ್ಕೋದು ಹೋಗ್ತೇನೆ ಬಿಟ್ಟುಬಿಡು ಅಂತ ಹೇಳ್ಕೊತಾನೆ. ಅಜ್ಜನ ಏನು ಮಾಡಿರ್ ಬಿಡೋದಿಲ್ಲ, ಎಳ್ಕೊಂಡು ಹೋಗ್ತಾ ಇದ್ದಾನೆ. ನನಗಾಗೋದಿಲ್ಲಯ್ಯ, ಇಂಥವ್ರು ನೋಡ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ, ನಾನು ಹೇಗೆ ಯುದ್ಧ ಮಾಡಲಿ ಅಂತ ಕೇಳುತ್ತಾನೆ. ಆಗ ಅರ್ಜುನ ರಥಲ್ಲಿ ಎತ್ತಿ ಒಗಿತಾನೆ, ಹಿಡಿದವನನ್ನ, ನೀನು ಯುದ್ಧ ಮಾಡಬೇಡಯ್ಯ ನಾನು ಮಾಡ್ತೇನೆ ಅಂತ ಹೇಳಿದಾನೆ. ಒಂದು ಕ್ಷಣ ಗಾಬರಿ ಆಗಿಬಿಡುತ್ತೆ, ನನಗೆ ಆಗೋದಿಲ್ಲ ರಾಜಕುಮಾರ ನೀನೇನ್ ಮಾಡ್ತೀಯ ಅಂತ ಹೋಯ್ತಾರೆ. ಪಾಪ ನಮಸಕ ತಿಳ್ಕೊಂಡ್ಬಿಟ್ಟಿದ್ದಾನಲ್ಲ, ನೀನು ಯುದ್ಧ ಮಾಡ್ತೀಯ, ಗೋವಿಂದ ನನಗತಿಯನಾಗಬೇಕು ಅಂತ ಹೇಳಿದ್ದಾನೆ. ನೀನು ಸಾರಥಿಯಾಗೋ ನಾನು ರಥಿ ಆಗ್ತೇನೆ ಅಂತ ಹೇಳಿದ ಅರ್ಜುನ. ಆಗ ಅವನಿಗೆ ಭಯ, ನಿನ್ನ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅದು ಅರ್ಜುನ ಹಿಡ್ಕೊಂಡ ಗೊತ್ತಾಗಿತ್ತು, ಏನು ಸ್ಟ್ರಾಂಗ್ ಇದ್ದಾರೆ ಅಂತ ಗೊತ್ತಾಗಿತ್ತು. ಎತ್ತಿ ಹೋಗನ್ನಲ್ಲ, ಹೆಸರಿ ಬೃಹನ್ನಡೆ ಕಾಣುತ್ತೆ, ಅವನು ಭಾರಿ ಜೋರಿದ್ದಾನೆ ಅಂತ ಹೇಳಿದಾಗ, ನೋಡು ನನ್ನ ಮಾತು ಕೇಳ್ತೀವಿಲ್ಲ ನೀನೀಗ, ಕೇಳಿದವರು ನಾನೇ ವಿಚಾರಿಸ್ಕೋಬೇಕಾಗತ್ತೆ ಅಂತ ಹೇಳಿರ್ತಾನೆ. ಅಲ್ಲಿ ಒಂದು ಸ್ಟೇಜ್ ನಿಂತಾಯ್ತು, ಪಾಪ ನಡ್ಕೋತ ಕೊಡ್ತಾನೆ ಹಾಗೇನೆ, ನಡಿ ಹೋಗೋಣ, ಯಾಕೆ ಹೆದರ್ತಾ ಇದೀಯ, ಯುದ್ಧ ಮಾಡೋಣ ನಡಿ, ಗೋವನ್ನ ಬಿಡಿಸೋಕೆ ದೊಡ್ಡ ಪುಣ್ಯ ಕಾರ್ಯ ಇಲ್ಲ, ಸೋಲು ಗೆಲುವಿಗೆ ತಲೆ ಮಾಡಕ್ಕೆ ಹೋಗಬೇಡ. ಇದೆಲ್ಲ ನಮಗೆ ಅರ್ಥ ಆಗೋದು ಯಾವಾಗ ಗೊತ್ತಾ? ಅರ್ಜುನ ಗೀತೆಯ ಕಾಲಕ್ಕೆ ಹೀಗೆ ತಾನು ಮಾಡ್ತಾನೆ. ಇದು ಭಾರಿ ಇಂಪಾರ್ಟೆಂಟ್. ಉತ್ತರ ಕುಮಾರ ಏನು ಮಾಡಿದ್ದಾನೆ, ಅರ್ಜುನ ಹಾಗೆ ಮಾಡ್ತಾನೆ. ಇಲ್ಲಿ ಉತ್ತರ ಕುಮಾರನ ತಯಾರು ಮಾಡ್ತಾನೆ ಈತ, ಆತನನ್ನ ಸ್ವತಃ ಕೃಷ್ಣ ತಯಾರು ಮಾಡ್ತಾನೆ. ಇಲ್ಲಿ ಅರ್ಜುನ ಇಷ್ಟು ಹೇಳಿದ ಮಾತ್ರ ತಾನು ಮರೆತು ಬಿಡ್ತಾನೆ. ಇದು ಆಶ್ಚರ್ಯ. ಇಷ್ಟು ಇನ್ಸ್ಪೈರ್ ಮಾಡ್ತಾನೆ ಈತನನ್ನ, ತಾನೇ ಡಲ್ ಆಗಿ ಬಿಡ್ತಾನೆ. ಅಲ್ಲಿ ಕೃಷ್ಣನ ಸಾರಥ್ಯ ಹೇಗಿತ್ತು ಅಂತ ಹೇಳಿದುಕೊಳ್ಳೆ ದೃಷ್ಟಾಂತ. ಎಲ್ಲ ಕೇಳಿದಾಗ ಹೋಗಯ್ಯ ಬಾಯಿಲ್ಲಿ ಅಂತ ಹೇಳಿದ್ ಕೂಡಿಸ್ತಾರೆ. ಇದೇ ಮಾತು ಬಾರಿ ಜೋರಿದ್ದ ಇವ್ರು ನಿಮ್ಮ ಹೊರದಾಕಿದ್ರೆ ಕಷ್ಟ ಅಂತ ಕೂಡ್ತಾನೆ. ಪಾಪ ಓಡಿಸು ರಥನ ಅಂತ ಹೇಳ್ತಾರೆ. ರಥ ಓಡಿಸು ಎಲ್ಲಿಗೆ? ಶಮಿ ವೃಕ್ಷ ಆಯುಧಗಳು ಇಟ್ಟಿದ್ರಲ್ಲ, ರಥ ರಥ ಓಡಿಸು ಅಂತ ಹೇಳ್ತಾರೆ. ನಿಲ್ಲಿಸು ಅಂತ ಹೇಳ್ತಾರೆ. ನಿಲ್ಲಿಸಿಬಿಟ್ಟು ಮರ ಹತ್ತು ನೀನು, ಏನಿದೆ ಅಂತ ಕೇಳುತ್ತಾನೆ. ನೋಡು, ನಿನ್ನ ಧನುಸ್ಸು, ಈ ರಥ, ಈ ವ್ಯವಸ್ಥೆಯಿಂದ ನಾನು ಅವನ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಆಯುಧಗಳೇ ಬೇಕು ಅದಕ್ಕೆಲ್ಲ ಕೂಡ, ಬೇರೆ ಆಯುಧ ಬೇಕಾಗುತ್ತೆ. ಆ ಮರದಲ್ಲಿ ಆಯುಧ ಇದೆ, ಹೋಗಿ ತಗೊಂಡು ಬಾ ಅಂತ ಹೇಳಿದ್ದಾನೆ. ಇಲ್ಲಿ ಯಾವ ಆಯುಧ ಬರುತ್ತಾಯಿ ಅಂತ ಕೇಳುತ್ತಾನೆ. ಆ ಹೇಳ್ತಾನೆ, ನಿನಗೆ ಗೊತ್ತಿಲ್ಲ, ಅಲ್ಲೆಲ್ಲ ಮಹಾಮಹಾ ದೊಡ್ಡ ಅಸ್ತ್ರಗಳು ಉಂಟು, ಅದರೊಳಗೆ ಶಸ್ತ್ರಗಳು ಉಂಟು, ಧನುಸ್ಸು ಉಂಟು, ಹತ್ತು ಅಂತ ಹೇಳಿದ್ರೆ ಅವನಿಗೆ ಹತ್ತಲಕ್ಕೆ ಭಯ ಬೇಡ ಅಂದ್ರೆ ಇವನು ಭಯ, ಹತ್ತಲಕ್ಕೆ ಹೋದ್ರೆ ಅಲ್ಲಿ ಭಯ. ಎಲ್ಲ ಹೇಳ್ತಾನೆ, ಅಲ್ಲಯ್ಯ ಅಲ್ಲಿ ಹೆಣ ಕಂಡ ಕಾಣುತ್ತಾರೆಯಾ ಅಂತ ಹೇಳ್ತಾನೆ. ಹೆಣ ಹೆಣ ದಾಖಲೆ ಕಟ್ಟಿಬಿಟ್ಟಿದ್ದಾರೆ ಪಾಪ, ಅದರ ನನ್ನ ಹತ್ತು ಅಂತ ಹೇಳ್ತೀಯಲ್ಲ ಅಂದ್ರೆ ಸುಮ್ಮನೆ ಹತ್ತು ನೀನು, ನಡುಕ್ತಾ ಇದ್ದಾನೆ ಅದನ್ನು ಮುಟ್ಟಿ ಬಿಚ್ಚು ಅಂತ ಹೇಳಿದ್ರೆ ಅವನು ಇನ್ನೂ ಗಾಬರಿ. ನಾನು ಕ್ಷತ್ರಿಯ ರಾಜಕುಮಾರ, ನಾನು ಅದನ್ನು ಮುಟ್ಲಾ ಹೆಣ ಅಂತ ಕೇಳ್ತಾನೆ. ಆ ಹೆಣ ಮುಟ್ಬೇಕಾನಯ್ಯ? ಅರ್ಜುನ ಮಾತಾಡ್ತಾನೆ, ಕ್ಷತ್ರಿಯ ಅಂತಿ, ರಾಜಕುಮಾರ ಅಂತಿ, ಯುದ್ಧ ಬಿಟ್ಟು ಓಡಲು ತಯಾರಾಗಿದ್ದೀಯಾ, ಈ ಹೆಣ ಮುಟ್ಬೇಕಾದ್ರೆ ನಾನು ಕ್ಷತ್ರಿಯ ಅಂತ ಹೇಳಿದ್ದೀಯ, ಇದ್ಯಾವ ಲೆಕ್ಕ ಅಂತ ಕೇಳ್ತಾನೆ. ನಮ್ಮ ಜನ ಹೇಗೆ ಸೈಕಾಲಜಿ ಉಪಯೋಗಿಸ್ತಾರೆ ಗೊತ್ತಾ? ಮಂತ್ರ ಹೇಳೋರು ಬರ್ರಿ, ಯಾರೂ ಬರೋದಿಲ್ಲ, ಸುಮ್ಮನೆ ಆಕಾಶ ನೋಡ್ತಾ ಕೂತ್ಬಿಟ್ಟಿರ್ತಾರೆ. ಊಟಕ್ಕೆ ಬನ್ನಿ, ಎಲ್ಲ ಬಂದ್ಬಿಟ್ಟಿರ್ತಾರೆ. ಅಡಿ ಅಂತ ನಾನು ಬ್ರಾಹ್ಮಣ, ಇಲ್ಲಿ ಬ್ರಾಹ್ಮಣ ಕ್ಲೇಮ್ ಮಾಡ್ತಾರೆ, ನಾನು ಬ್ರಾಹ್ಮಣ, ಅಲ್ಲಿ ಹೇಳಿದ ಬ್ರಾಹ್ಮಣ ಇಲ್ಲೇ ಇಲ್ಲ. ತಮಾಷೆ ಅಂದ್ರೆ ಮನುಷ್ಯ ತನ್ನ ಬುದ್ಧಿಗೆ ತಕ್ಕಂತೆ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಇಷ್ಟೆಲ್ಲ ಹೇಳ್ಕೊಳ್ಳ ನೀನು, ಮತ್ತೆ ಯಾಕಿದ್ದಕ್ಕೆ ಹೋಗಬಾರ್ದಾಗಿತ್ತು? ಅದಕ್ಕೆ ಧೈರ್ಯ ಇಲ್ಲ. ಈ ಮಾತ್ರ ಕ್ಷತ್ರಿಯ ರಾಜಕುಮಾರ ಹಾಗೆ ಹೀಗೆ ಅಂತ ವಂಶ ಅಂತ ಹೇಳ್ತೀಯಲ್ಲ, ಸುಮ್ಮನೆ ಹೋಗು, ಅದು ಶವ ಅಲ್ಲ, ಶವದ ಆಕಾರದಲ್ಲಿ ಕಟ್ಟಿಟ್ಟಿದ್ದಾರೆ ಹೊರತು ಶವ ಅಲ್ಲ ಅಂತ ಹೇಳಿದಾಗ ನಿರ್ವಾಹ ಇಲ್ಲ, ಹೋದನಂತೆ ಬಿಚ್ಚುವಂತಾನೆ ಭಯ, ಏನಿದೆಯೋ ಏನು ಕಾಣುತ್ತೋ ಅಂತ ಹೇಳಿ ಈ ಬಿಚ್ಚಿದನಂತೆ ಝಗ್ ಅಂತ ಹೊಳೆಯುತ್ತೆ. ಎಲ್ಲ ಚಿನ್ನದ ಆವ ಇವೆಲ್ಲ ಅಲ್ಲಿರ್ತಕ್ಕಂಥ ಧನುಸ್ಸು ಪ್ರತಿಯೊಂದು ಚಿನ್ನದ್ದು ಅದೆಲ್ಲ ಕೂಡ ನೋಡುತ್ತಾ ಕಣ್ಣು ಒಂಥರ ಮುಚ್ಚಿಬಿಟ್ಟಂತೆ. ನೋಡಿದ ತಕ್ಷಣ ನೋಡಕ್ಕಾಗಲಿಲ್ಲ, ಇವತ್ತು ಹಳೆ ಕಾಲ ಚಿನ್ನದ ಆಭರಣ ಕಂಡು ಕಣ್ಣು ಕೋರೈಸುತ್ತೆ ಅಂತ ಹೇಳಿದ್ದೆ. ಅದು ರಾಶಿ ರಾಶಿ ಆಯುಧಗಳವೆಲ್ಲ ಕೂಡ, ಬಿಲ್ಲು, ಬಾಣ, ಬತ್ತಳಿಕೆಗಳು, ಗದ, ಖಡ್ಗ, ಎಷ್ಟು ವೆರೈಟಿ ಇದೆ ಅದರೊಳಗೆ ನೋಡ್ಬಿಟ್ಟು ತಕ್ಷಣ ಇದಾಯ್ತಂತೆ. ನೋಡಯ್ಯ ಗೊತ್ತಾಯ್ತ ಏನಿದೆ ಅಂತ ಹೇಳಿ ಅವನಿಗೆ ಆಶ್ಚರ್ಯನೇ ಆಶ್ಚರ್ಯ, ಹೊಸ ಪ್ರಪಂಚ ಕಂಡಾಗಾಯ್ತು ಅವನಿಗೆ. ತಮ್ಮನೆಯಲ್ಲಿ ಇದ್ದ ಆಯುಧಗಳು ಯಾವುದು ಈ ರೀತಿ ಇರಲಿಲ್ಲ, ಎಲ್ಲ ದೈವಿ ಅಸ್ತ್ರಗಳು ಇವೆಲ್ಲ ಕೂಡ. ಅಕ್ಷಣ, ಯಾರದಪ್ಪ ಇವೆಲ್ಲ ಅಂತ ಕೇಳುತ್ತಾರೆ. ಓ ಯಾರದ್ದ ನಿನಗೆ ಗೊತ್ತೇ ಇಲ್ವಾ, ಇವೆಲ್ಲ ಪಾಂಡವರ ಅಸ್ತ್ರಗಳು ಅಂತ ಹೇಳಿದ್ರೆ. ಎಲ್ಲ ಪಾಂಡವರ ಶಸ್ತ್ರಾಸ್ತ್ರಗಳಿವೆಲ್ಲ ಕೂಡ, ಪಾಂಡವರು ಇಲ್ಲೇ ಕೆಟ್ಟಿದ್ದಾರೆ, ಅಜ್ಞಾತವಾಸಕ್ಕೆ ಅಂತ ಹೋದ್ರಲ್ಲ, ಎಲ್ಲ ಇಲ್ಲಿ ಇಟ್ಟು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲಯ್ಯ ಅಂತ ಪಾಂಡವರು ಎಲ್ಲಿದ್ದಾರೆ? ಅಕಸ್ಮಾತ್ ಅವ್ರು ನೋಡಿದ್ರೆ ಏನಾದ್ರು ಆಗ್ಬೋದು, ಪ್ರತೀತಿ ಆಗುತ್ತಲ್ಲ. ಈಗ ಅವ್ರ ಅಸ್ತ್ರ ತಗೊಂಡ್ಬಿಟ್ರೆ ಹೇಗೆ ಅಂತ ಕೇಳಿದ್ರೆ ಯೋಚನೆ ಮಾಡಬೇಡ, ಪಾಂಡವರು ಎಲ್ಲಿದ್ದಾರೆ ಗೊತ್ತಾ ಅಂತ ಕೇಳ್ತಾನೆ. ಎಲ್ಲಿದ್ದಾರೆ? ಎಲ್ಲ ನಿಮ್ಮ ಊರಲ್ಲೇ ಇದ್ದಾರೆ ಅಂತ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಗುತ್ತೆ ಉತ್ತರ ಕುಮಾರನಿಗೆ, ಅಂಥ ದೊಡ್ಡವರು ನಮ್ಮೂರಲ್ಲೇ ಇದ್ದಾರಾ? ಹೌದು, ಎಲ್ಲಿದ್ರೆ? ನಿಮ್ಮ ಮನೆಯಲ್ಲೇ ಇದ್ದಾರೆ, ಅರಮನೆಯಲ್ಲೇ ಇದ್ದಾರೆ ಅಂತ ಹೇಳಿದರೆ ಅವನಿಗೆ ಆಶ್ಚರ್ಯನೇ ಆಶ್ಚರ್ಯ. ಅಂತ ಅವ್ರ ಹೆಸರು ಯಾರ ಹೆಸರು ಕೇಳಿದರೆ, ಇವತ್ತು ನಮಗೆ ಭಾರಿ ದೊಡ್ಡವ್ರ ಹೆಸರು ಕೇಳಿದ ತಕ್ಷಣ ಅವ್ರು ಗೊತ್ತಿದ್ದಾರೆ ಅಂತ ಯಾರಿಗೆ ಅಂದ್ಬಿಟ್ಟು ಅವ್ರ ಮೇಲೆ ಭಾರಿ ಗೌರವ ಬಂದ್ಬಿಡುತ್ತೆ. ಅವ್ರು ನಿಮಗೆ ಗೊತ್ತಿದ್ದಾರ, ನಿಮಗೆ ಕ್ಲೋಸ್ ಅಂತ ಅಂದ್ಬಿಟ್ರೆ ಮೂರೇ ಹೋಯ್ತಲ್ಲಿಗೆ ಅಷ್ಟು ದೊಡ್ಡ ಕ್ಲೋಸ್ ಅಂತ ಹೇಳಿದ್ರೆ. ಇಲ್ಲಿ ಅಷ್ಟು ದೊಡ್ಡವ್ರಿಂದ ನಾವಿದ್ದ ಎಷ್ಟು ದಿವಸಗಳ ಕಾಲ, ಏನು ಆಶ್ಚರ್ಯ ಇದು ಅಂತೇಳಿ ಯಾರು ಅಂತ ಕೇಳುತ್ತಾರೆ. ಆ ಕಂಕ ಐತಿ ಗೊತ್ತಲ್ಲ, ಆತರೆ ಧರ್ಮರಾಜ ಅಂತ ಹೇಳಿದ್ರೆ ನೋಡಿದ, ಓಹೋ ಈಗ ಗಾಪ, ಓ ಆ ವರ್ಚಸ್ ನೋಡಿದ್ರೆ ಅನಿಸ್ತಾ ಇದೆ ಅಂತ ಅನ್ಕೊಂಡ. ಆಮೇಲೆ ನೀವು ಅಡಿಗೆ ಅಧ್ಯಕ್ಷ ಇದ್ದಾನಲ್ಲ, ಆತನೇ ಭೀಮಸೇನ ಅಂತ ಹೇಳಿದನಂತೆ. ಅವನಿಗೆ ಮೈ ರೋಮಾಂಚನ ಆದಾಗ ಆಗ್ತಾ ಇದೆ ಪಾಪ. ಆ ಸೈರಂಧ್ರಿ ಆಕೆ ದ್ರೌಪದಿ ಅಂತ ಹೇಳಿದನಂತೆ. ಆಗ ಅರ್ಥ ಆಯ್ತು ಕೀಚಕ ಯಾತಕ್ಕೆ ಸತ್ತ, ಯಾತಕ್ಕೆ ಅದ್ಭುತವಾದ ಸುಂದರಿ ಅಂತ ಅರ್ಥ ಆಯ್ತು. ಆ ಅಶ್ವಪಾಲನೆ ನಕುಲ, ಗೋಪಾಲನೆ ಸಹದೇವ, ಅರ್ಜುನ ಎಲ್ಲಿ ಅಂತ ಕೇಳ್ತಾನೆ ಪಾಪ. ಅವನು ಹೀರೋ ಆಗ್ತಾ ಅರ್ಜುನ ಹೀರೋ ಇರ್ತಾನೆ ಪಾಪ. ಅರ್ಜುನ ಎಲ್ಲಿ ಅಂತ ಕೇಳಿದರೆ ಅಹಮೇವ ಅರ್ಜುನ ಅಂದ್ರಂತೆ. ಏನು ಅವನಿಗೆ ಆನಂದಕ್ಕೆ ಪಾರನೇ ಇಲ್ಲ, ಅವನ ದೇವ ಐಡಿಯಲ್ಲ ಅವರಿಗೆ. ಅರ್ಜುನ ಅಂದ್ರೆ ಜನ್ಮ ಪೂರ್ತಿ ಆರಾಧನೆ ಮಾಡಿದ್ದ ಪಾಪ, ನಾನೇ ಅರ್ಜುನ ಅಂತ ಹೇಳಿದ ತಕ್ಷಣ ಅವನಿಗೇನು ಆ ಆಕಾಶ ಕೈ ಸಿಕ್ಕಾಗಾಯ್ತು. ನೀನೇ ಅರ್ಜುನನ? ಹೌದು ಅಂತ ಹೇಳಿದ್ರೆ. ಮತ್ತೆ ಹೀಗೆಲ್ಲ ಇದೆಯಲ್ಲ, ಅಜ್ಞಾತವಾಸಕ್ಕೆ ಅಂತ ಹಾಕಿದ್ದೇನೆ, ನೋಡಿ ಹೇಗಾಗ್ತೇನೆ ಅಂತ ಹೇಳಿದ್ರೆ. ಹೇಗಾಗ್ತೇನೆ ನೋಡು, ಒಂದ್ಸಲ ಧ್ಯಾನ ಮಾಡಿದ್ನಂತ. ಯಮದೇವರು ಹೊರ ಕೊಟ್ಟಿದ್ದಾರೆ, ಇಷ್ಟ ಬಂದ ತಕ್ಷಣ ರೂಪ ವಾಪಸ್ ಬರಲಿ ಅಂತೆ. ಬಂದ ತಕ್ಷಣ ಅರ್ಜುನ ಇದೆ, ನೋಡಿದ ತಕ್ಷಣ ಅವರಿಗೆ ಆಶ್ಚರ್ಯವೇ ಆಶ್ಚರ್ಯ. ಅರ್ಜುನ್ ಭಾರಿ ಸ್ತೋತ್ರ ಮಾಡ್ತಾರೆ, ಅರ್ಜುನನನ್ನ ದಿವ್ಯ ಸ್ತೋತ್ರ ಮಾಡ್ತಾನೆ. ಎಲ್ಲ ಯಾರು ಆಯುಧಗಳು ಎಲ್ಲ ಹೇಳ್ತಾ ಹೋಗ್ತಾನೆ, ಇದು ಭೀಮನ ಆಯುಧ, ಇದು ಧರ್ಮರಾಜನ ಆಯುಧ, ಇದು ನಕಲನ ಆಯುಧ, ಇದು ನನ್ನ ಗಾಂಡೀವ, ಇದು ನನ್ನ ಗಾಂಡೀವ ಅಂದ್ರೆ ನನ್ನ ಗಾಂಡೀವ ಅಲ್ಲ, ಇದು ಬ್ರಹ್ಮದೇವರ ಧನಸ್ಸು ಅಂತ ಹೇಳಿದ್ದ. ಬ್ರಹ್ಮದೇವರಿಂದ ಇಂದ್ರದೇವರಿಗೆ ಬಂದು, ಅಲ್ಲಿಂದ ವರುಣದೇವರಿಗೆ ಬಂದು, ಅಲ್ಲಿಂದ ಅಗ್ನಿ ನನಗೆ ತಂದುಕೊಟ್ಟ ಅಂತ ಇತಿಹಾಸವನ್ನೆಲ್ಲ ಹೇಳುತ್ತಾರೆ. ಯಾರು ಉಪಯೋಗ ಮಾಡಿಕೊಂಡಿಲ್ಲ, ಭಗನ ಮಧ್ವಾಚಾರ್ಯ ಮಾತ್ರ ಮಾಡಿಕೊಂಡವರು. ಕೂಡ ಅರ್ಜುನ ಧನಸ್ಸು ಅಂತಲೇ ಆಗೋಗ್ಬಿಟ್ಟು. ಅರ್ಜುನ ಧನಸ್ಸು ಅಲ್ಲದು, ಶಾರ್ಂಗ ಧನಸ್ಸು ವಿಷ್ಣುವಿನದು, ಪಿನಾಕ ಧನಸ್ಸು ಶಿವನದು, ಗಾಂಡೀವ ಧನಸ್ಸು ಬ್ರಹ್ಮದೇವರು. ಅದಕ್ಕೆ ಅರ್ಜುನಿಗೆ ಅಷ್ಟು ಗೆಲುವು ಬರಲಿಕ್ಕೆ ಸಾಧ್ಯವಾಗಿದೆ. ಅದು ಅರ್ಜುನ ಧನಸ್ಸು ಅಲ್ಲ, ಅರ್ಜುನ ಟೆಂಪ್ರರಿ ಉಪಯೋಗಿಸಿದ್ದಷ್ಟೇ. ಅದನ್ನು ಇದು ಬ್ರಹ್ಮದೇವರ ಧನಸ್ಸು ನೋಡು ಅಂತ ಹೇಳಿದ ತಕ್ಷಣ ಭಾರಿ ಭಾರಿ ರೋಮಾಂಚನ ಆಯ್ತು ಅವನಿಗೆ, ಭಾರಿ ಸಂಭ್ರಮ ಪಟ್ಟ. ಆಗ ಹೇಳ್ತಾನೆ ಅರ್ಜುನ, ನೀವೆಲ್ಲ ಯಾಕೆ ಹೀಗಿದ್ದು, ಇದೆಲ್ಲ ಕಥೆ ಹೇಳ್ತಾರೆ. ಅರ್ಜುನ ಭಾರಿ ಸಂತೋಷಪಟ್ಟ ಮೇಲೆ, ನೋಡು ಅರ್ಜುನ, ನನಗೆ ಸ್ವಲ್ಪ ಯೋಚನೆ, ಇಷ್ಟು ಜನ ಇದ್ದಾರಲ್ಲ ಕೂಡ, ನೀನು ಒಬ್ಬನೇ ಹೋಗ್ತಾ ಇದ್ದೀಯಲ್ಲ ಈಗ, ಅದು ನನ್ನ ಸಾರಥಿ ಮಾಡಿಕೊಂಡು ಗೆಲ್ಲಕ್ಕಾಗತ್ತಾ, ನೀ ಯಾವ ಧೈರ್ಯ ಅಂತ ಕೇಳಿದ್ರೆ, ಆ ಸೈನ್ಯದ ಇಂಪ್ಯಾಕ್ಟ್ ಅಷ್ಟು ಜೋರಾಗಿದೆ. ಅಜ್ಜನ ಒಬ್ಬನು ಅಂದ್ರೆ ಒಬ್ಬನೇನೆ ಪಾಪ, ಉತ್ತರಕ್ಕೂ ತನ್ನ ಯೋಗ್ಯತೆ ತನಗೆ ಗೊತ್ತು. ಆದ್ದರಿಂದ ನೀವು ಒಬ್ಬನೇ ಲೆಕ್ಕನೇ, ನಾನು ಇಲ್ಲೇ ಇಲ್ಲ. ಹೇಗೆ ಗೆಲ್ತಿ ಅಂದರೆ ಯೋಚನೆ ಮಾಡಬೇಡ, ನಾನು ಹಿಂದೆ ಗೆದ್ದಿಲ್ವಾ, ನಾನು ಕಾಂಡವನ ದಹನ ಮಾಡಿದೆ, ಕಸ್ಸ ಖಾಸಿ ತದಾಮಮ, ನನಗೆ ಯಾರು ಜೊತೆಗಿದ್ದರು, ನನಗಾಗ ನಿವಾತ ಕವಚ ಕಾಲಕೆಯರನ್ನು ಕೊಂದೆ, ಕಸ್ಸ ಖಾಸಿ ತದಾಮಮ, ಘೋಷಯಾತ್ರೆ ಕಾಲಕ್ಕೆ ಗೆದ್ದು ಬಂದೆ, ಕಸ್ಸ ಖಾಸಿ ತದಾಮಮ, ನನ್ನ ಜೊತೆಗೆ ಯಾರಿದ್ರು, ಮೇಲ್ ನೋಡೋದು ನಾವು ಒಬ್ಬನೇ ಗೆದ್ದು ಬಿಟ್ಟೆ, ಯಾರು ಜೊತೆಗಿರಲಿಲ್ಲ ಅಂತ ಧೈರ್ಯ ಹೇಳ್ತಾ ಇದ್ದಾರೆ ಅರ್ಜುನ. ಆದ್ರೆ ಅರ್ಜುನ ಸುಳ್ಳು ಹೇಳೋದಿಲ್ಲ, ಅರ್ಜುನ ದುರಹಂಕಾರಿ ಅಲ್ಲ, ನಾನೇ ಅಲ್ವೇ ನಯ ಮಾಡಿದ್ದು, ಬೇರೆ ಯಾರು ಇಲ್ಲ ಅಂತ ಹೇಳಿದರೆ ಅದು ರಾಕ್ಷಸರ ಬುದ್ಧಿ ಎಂದು ಒಳ್ಳೆಯವರ ಮಾತಾಡೋದಿಲ್ಲ. ನಾನೇ ಮಾಡದೆ ಅನ್ನೋದು ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಆಢ್ಯೋ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ ಅನ್ನೋದೆಲ್ಲ ರಾಕ್ಷಸರ ಬುದ್ಧಿ ಅಂತ ಹೇಳುತ್ತಾನೆ. ಅರ್ಜುನ ಹೇಳ್ತಾನಲ್ಲ ಅಂದ್ರೆ ಅರ್ಜುನ ಹೇಳ್ತಾ ಇಲ್ಲ, ಅರ್ಜುನ ಸರಿಯಾಗಿ ಹೇಳ್ತಾ ಇದ್ದಾನೆ. ನನಗೆ ಯಾರು ಸಹಾಯ ಇದ್ರೆ ಗೊತ್ತಾಗ, ಕಸ್ಸ ಖಾಸಿ ತದಾಮಮ, ನನಗೆ ಕಹ ಸಖ ಆಗಿದ್ದ. ಕಹ ಅಂದ್ರೆ ವಿಷ್ಣು ಸಹಸ್ರನಾಮ ಓದಿ, ಏಕೋ ನೈಕಃ ಸವಹ ಕಹ ಕಿಂ ಯತ್ತತ್ಪದ ಮನೋತ್ತಮಂ. ಕಹ ಅಂದ್ರೆ ನಾರಾಯಣ ನನಗೆ ಸಾರಥಿಯಾಗಿದ್ದ. ಕಾಂಡವರದಾದ ಕೃಷ್ಣ ತಾನೇ ಜೊತೆಗಿದ್ದಿದ್ದು. ಘೋಷಯಾತ್ರಿ ಕಾಲಕ್ಕೆ ಕಹ ಅಂದ್ರೆ ವಾಯು ಅಂತ ಅರ್ಥ, ವಾಯುದೇವರು. ಭೀಮಸೇನ ಜೊತೆಗಿದ್ದ ಅಣ್ಣ ನನಗಾಗ, ನನಗೆ ಅವ್ರ ಜೊತೆಗಿದ್ರೆ ಇವತ್ತು ಅವರೇ ಜೊತೆಗಿರ್ತಾರೆ, ಮತ್ತೆ ಘೋಷಣೆ ಮಾಡಬೇಕು. ದೇವರ ಜೊತೆ ಎಲ್ಲಿರ್ತಾನೆ, ದೇವರಿಲ್ಲ ಜಾಗ ಎಲ್ಲಿದೆ, ಯಾವಾಗಲೂ ಜೊತೆಗಿರ್ತಾನೆ ದೇವರು. ವಾಯುದೇವರ ಜಾಗ ಸತ್ಯ ಹೋಗ್ತಿದ್ದು, ವಾಯುದೇವರಿಲ್ಲದೆ ಹೋಗಿದ್ರೆ ಜೊತೆಗಿದ್ದಾರೆ, ಅವ್ರು ನನ್ನ ಗೆಲ್ಲಿಸ್ತಾರೆ ಅಂತ ಅರ್ಥ. ಅವನಿಗೆ ಧೈರ್ಯ ಕೊಡ್ಲಿಕ್ಕೆ ಹಾಗೆ ಮಾತಾಡ್ತಾನೆ, ಒಳಗೆ ಅನುಸಂಧಾನ ಇದೆ, ದೇವರ ದಯೆಯಿಂದ ನಾನು ಗೆದ್ದಿದ್ದು, ಆ ದೇವರೇ ನಮ್ಮನ್ನು ಕಾಪಾಡ್ತಾ ಇದ್ದಾನೆ, ಇದು ನನ್ನ ಪರಾಕ್ರಮ ಅಲ್ಲ ಅವರ ಪರಾಕ್ರಮ. ನಮಗೆ ಅರ್ಥ ಆದ್ರೆ ಜೈತೀರ್ಥರ ನ್ಯಾಯಸುಧ ಅರ್ಥ ಆಗುತ್ತೆ. ನ್ಯಾಯಸುಧ ಬರೀತೀರಲ್ಲ, ನಿಮ್ಗೆ ಏನ್ ಧೈರ್ಯದಲ್ಲಿ ಬರೀತೀರಿ ಅಂತ ಕೇಳಿದ್ರೆ ಇದೇ ಉತ್ತರ ಕೊಡೋದು. ಪರಂ ಶ್ರೀಮತ್ ಪೂರ್ಣ ಪ್ರಜ್ಞಾ ಗುರು ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಹ ಕಿಮಪಿ ಚ ವದಂತೋ ಅಪಿ ಮಹಾತಾಮ್. ಪೂರ್ಣ ಪ್ರಜ್ಞರಿಲ್ವೇ, ನಮ್ಮ ಗುರುಗಳಿಲ್ವೇನೋ, ಅವರ ಅನುಗ್ರಹದಿಂದ ಗೆಲ್ತೇನೆ ಅಂತ ಹೇಳಿದ್ದಾರೆ. ಇವತ್ತಾಗಿದ ಇತಿಹಾಸ, ಅವ್ರು ಮಾಡಿದ ಮಾತು ಇತಿಹಾಸ. ಅವರ ಸ್ಥಾನ ಅತ್ಯುನ್ನತವಾದ ಸ್ಥಾನದಲ್ಲಿ ಅವರಿದ್ದಾರೆ ಅನ್ನ ಅರ್ಥ ಮಾಡಿಕೊಂಡ್ರೆ ಅರ್ಜುನ ಇಲ್ಲಿ ಆಡಿದ ಮಾತನ್ನೇ, ಅಲ್ಲಿ ಕಹ ಅಂದ್ರೆ ಆನಂದ, ಕಹ ಅಂದ್ರೆ ಆನಂದ ಅಂತ ಅರ್ಥ. ಆನಂದ ತೀರ್ಥರ ದಯದನ ಮೇಲಿದೆ ಅಂತಾನೆ ತಾತ್ಪರ್ಯ. ಇಷ್ಟು ಹೇಳಿ ಯೋಚನೆ ಮಾಡಬೇಡ ಅಂತ ಹೇಳಿದ ತಕ್ಷಣ ಕುತ್ಕೊಂಡ. ಆಮೇಲೆ ನೋಡು ರಥ ಇದೆ, ಈಗ ರಥದಲ್ಲಿ ಅರ್ಜುನ ಕುತ್ಕೊಂಡು ಮುಂದೆ ಸಾರಥ್ಯನ ಕೂಡಿಸಿಕೊಂಡ. ನೋಡು ಸ್ವಲ್ಪ ರಥ ಮೇಲೆ ಹತ್ತು ಅಂತ ಹೇಳಿದ, ರಥದ ಮೇಲೆ ಹತ್ತು ಹತ್ತಿದ್ದಾನೆ. ಧ್ವಜ, ಸಿಂಹದ ಧ್ವಜ ಅಂತ ಒಂದು ಉತ್ತರ ಕುಮಾರ ಅಂತ, ಅದು ಕಿತ್ತಿ ಬಿಸಾಕು ಅಂತ ಹೇಳ್ತಾನೆ ಅರ್ಜುನ. ಉಳಿದವರಾಗಿದ್ರೆ ಪ್ರಾಣ ಸಂಕಟ, ನಮ್ಮ ರಥ ಧ್ವಜ ಕಿತ್ತ, ನಮ್ಮ ಬ್ಯಾನರ್ ಕಿತ್ತ ಹಾಕ್ತಾರೆ, ಫ್ಲಾಗ್ ಕಿತ್ತ ಹಾಕ್ತಾರೆ ಯಾರಾದ್ರು ಕೂಡ, ನಾನು ಅದು ಏನು ಯೋಚನೆ ಇಲ್ಲ. ಈಗ ಪ್ರಾಣ ಕೊಳ್ಳಕ್ಕೆ ತಯಾರು ಉತ್ತರ ಕುಮಾರ ಅಂತ ಹೇಳಿದ್ರೆ, ಅರ್ಜುನ ಹಿಡಿದ ಏನ್ ಮಾಡಕ್ ತಯಾರಿದ್ದಾನೆ. ತಗೊಂಡು ಕೆಳಗೆ ಬಿಸಾಕಿದಂತೆ ಅರ್ಜುನ, ಧ್ಯಾನ ಕೂತಂತೆ, ಒಂದ್ ನಿಮಿಷ ಧ್ಯಾನ ಮಾಡ್ತಾ ಕೂತಂತೆ. ಕ್ಷಣ ಹನುಮಂತ ಒಂದೇ ಹಾರಿ ಕೂತ್ ಬಿಟ್ಟನಂತೆ ಬಂದು, ಕಪಿಧ್ವಜ ಆತ, ಆ ಧ್ವಜ ತೆಗೆದ ಹನುಮಂತನ ಕುಡಿಸಿಬಿಟ್ಟ. ನಾನು ಹನುಮಂತನ ಸಹಾಯ ಆಗಿದ್ದ ಅಂತ ಹೇಳಿದ್ನಲ್ಲ, ಕಹ ಅಂದ್ರೆ ವಾಯುದೇವರು, ಮೇಲೆ ಕರೆದ ವಾಯುದೇವರನ್ನ, ಗಾಂಡೀವ ಧನಸ್ಸು ತಗೊಂಡ, ಎಲ್ಲ ಶಸ್ತ್ರಗಳನ್ನು ತಗೊಂಡ, ಅಕ್ಷಯ ಬತ್ತಳಿಕೆ ತಗೊಂಡ, ಎಲ್ಲ ಆಯ್ತು, ದೇವದತ್ತ ಶಂಖವನ್ನು ತಗೊಂಡ, ಕೈಯಲ್ಲಿ ಹಿಡ್ಕೊಂಡ. ಉತ್ತರ ಕುಮಾರ, ನೀನು ಓಡಿಸಿಗ ರಥವನ್ನು ಹೋಗೋಣ ಅಂತ ಹೇಳಿದ ತಕ್ಷಣ ಶುರುವಾಯ್ತಂತೆ. ಓಡಿಸ್ತಾನೆ ಅರ್ಜುನ, ಶಂಖವನ್ನು ಊತ್ತಾನೆ ಒಂದ್ಸಲ, ದೇವದತ್ತ ಶಂಖವನ್ನು ಊತ್ತಾನೆ. ಊತ್ತಿರ್ಲಿಕ್ಕೆ ಉತ್ತರ ಕುಮಾರ ಉಡ್ಕೊಂಡು ತಪ್ಪಂತ ಬಿದ್ದು ಬಿಟ್ಟಂತೆ ಕೆಳಗೆ, ಮೆಲ್ಲಗೆ ಎಬ್ಬಿಸ್ತಾನ ಆತನ್ನ. ಎಬ್ಬಿಸ್ಬಿಟ್ಟು ಏನು ಉತ್ತರ ಕುಮಾರ ಯಾಕಪ್ಪ ಬಿದ್ದೆ ಅಂತ ಕೇಳಿದ್ರೆ, ಏನು ಮಹಾರಾಯ ಯಾವ ಧ್ವನಿ ಇದು ಅಂತ ಹೇಳುತ್ತಾನೆ. ಯಾವ ಧ್ವನಿ ಇದು, ನನಗೇನೇ ಆಗೋಯ್ತಲ್ಲ ಅಂತ ಹೇಳುತ್ತಾನೆ. ಅಲ್ಲ ಶಂಖಧ್ವನಿ ಇದು, ಶಂಖಧ್ವನಿ ಕೇಳಿಲ್ವಾ ಅಂತ ಹೇಳುತ್ತಾನೆ. ಕೇಳಿದ್ದೇನು ಮಹಾರಾಯ, ನಾನು ಊದಿದ್ದೇನೆ, ಅಂತ ಶಂಖ ಅಲ್ಲ ಬಿಡು ಅಂತ ಹೇಳುತ್ತಾನೆ. ಅಂತ ಶಂಖ ಅಲ್ಲ ಇದು, ಎಷ್ಟು ಚೆನ್ನಾಗಿರೋ ಮಾತದು, ಒಂದು ಎಷ್ಟೋ ಗ್ರಂಥ ಓದಿರ್ತೇವೆ, ಸುರಾದಂತ ಗ್ರಂಥ ಎಲ್ಲಿ ಸಿಗುತ್ತೆ ನಮಗೆ, ಭ್ರಷ್ಟದಂತ ಗ್ರಂಥ ಎಲ್ಲಿ ಸಿಗುತ್ತೆ, ಯಾವುದೋ ಗ್ರಂಥ ಯಾವುದೋ ಅಂತ ತಿಳ್ಕೊಂಡು, ಎಲ್ಲ ಒಂದೇ ರೀತಿ ಗ್ರಂಥಗಳಲ್ಲ, ಎಲ್ಲ ಲೋಹನ ಲೋಹನೆ, ಬಂಗಾರನ ಲೋಹನೆ, ಎಷ್ಟು ವ್ಯತ್ಯಾಸ ಇದೆ ಅದಕ್ಕೆ. ಅರ್ಥ ಮಾಡಿಕೊಂಡ್ರೆ ಇದು ನಾನು ಕೇಳಿರಲಿಲ್ಲ, ಇದ್ರ ನಾದನೇ ಬೇರೆ ಅಂತ ಹೇಳ್ತಾರೆ. ಅದೇ ಸ್ವಾರಸ್ಯ, ಆಚಾರ ಗ್ರಂಥಗಳ ಸ್ವಾರಸ್ಯನೇ ಬೇರೆ. ಅದು ಒಂದು ರುಚಿ ಮಾಡಿರ್ತಾರಲ್ಲ, ಉಪ್ಪಿನ ರುಚಿನೇ ಬೇರೆ, ಸ್ವೀಟಿನ ರುಚಿನೇ ಬೇರೆ. ಎಷ್ಟು ತಿಂದಿದ್ರು ಕೂಡ ಅದು ವೈಶಿಷ್ಟ್ಯನೇ ಬೇರೆ, ಅದಕ್ಕೆ ರೀತಿನೇ ಬೇರೆ. ಇದು ಏನು ಶಂಖ? ಇದು ದೇವದತ್ತ, ಎಲ್ಲಾ ದೇವತೆಗಳು ಸೇರಿ ಅರ್ಜುನ ಪ್ರೆಸೆಂಟ್ ಮಾಡಿದ ಶಂಖ. ಕಾಲಕೇಯರ ನಿವಾತ ಕವಚನ ಅರ್ಜುನ ಕೊಲ್ಲಕ್ಕೆ ಅಂತ ಹೊರಟಾಗ ಪ್ರೆಸೆಂಟ್ ಮಾಡಿದ ಗ್ರಂಥ. ಅದಕ್ಕೇನೆ ಪಾಂಚಜನ್ಯಂ ಹೃಷಿಕೇಶ ದೇವದತ್ತಂ ಧನಂಜಯ ಅಂತ ಮುಂದೆ ಬರೋದು ಭಗವದ್ಗೀತೆಯಲ್ಲಿ ಕೇಳಿರ್ತೇವಲ್ಲ ಅಂತ ಅಪೂರ್ವ ಶಂಖ ಇದು. ನೋಡು, ಇನ್ಮೇಲೆ ಇದು ಮಾಡುವಂಗ ಗೊತ್ತಿದ್ದಿಲ್ಲ ಯಾವುದು ಅಂತ ಹೇಳಿರ್ತಾನೆ. ನಮ್ಮ ರೇಡಿಯೋನೋ ರೇಡಿಯೋನೋ, ಇಂಪೋರ್ಟೆಡ್ ರೇಡಿಯೋನೋ ರೇಡಿಯೋ, ಎಷ್ಟು ವ್ಯತ್ಯಾಸ ಇರುತ್ತೆ ಅದಕ್ಕೂ ಅದಕ್ಕೂ. ಅದು ಫಿನಿಷಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ದಲ್ಲ ಅಂತ ಹೇಳಿಬಿಟ್ಟು, ಧ್ವನಿ ನೋಡಿದ್ರೆ ಗೊತ್ತಾಯ್ತಂತೆ ಅಂಥ ಧ್ವನಿ ಇದು ಒಂದು. ಆ ಕ್ಷಣಕ್ಕೆ ಆಯ್ತು, ಸರಿಯಾಗಿ ಕುತ್ಕೋ, ನಿನ್ನ ಧೈರ್ಯ ಬಂತ ಈಗ ಅಂತ ಕೇಳ್ತಾನೆ. ಧೈರ್ಯ ಬಂತ? ಓ ಬಂತು ಅಂತ. ಈಗ ಬಂತು ನನ್ನ ಧೈರ್ಯ, ಈಗ ಇದಕ್ಕೆ ಹೋಗ್ಬೋದಾರ ಅಂತ ಕೇಳಿದ್ರೆ, ಓ ಹೋಗಬಹುದು ಅರ್ಜುನ. ನನಗೆ ಎಷ್ಟು ಧೈರ್ಯ ಬಂದಿದೆ ಅಂದ್ರೆ, ಈ ಕೌರವರಲ್ಲ ಇಂದ್ರಾದಿ ದೇವತೆಗಳು ಬಂದರೂ ನಾವು ಗೆಲ್ತೀವಿ ಅಂತ ಗ್ಯಾರಂಟಿ ಆಯಿತು ಅಂತ ಹೇಳಿ. ಆ ಟೀಮ್ ಟೀಮ್ ಅಲ್ಲ, ಬೆಸ್ಟ್ ಟೀಮ್ ಬಂದು ಗೆದ್ದು ಬಿಡ್ತೇವೆ ಅಂತ ಹೇಳ್ತಾರಲ್ಲ, ನಿಜವಾದ ಅರ್ಥ ಯಾರು ಬಂದ್ರೆ ಗೆದ್ದು ಬಿಡ್ತೇವೆ ನಾವೀಗ, ಭಾರಿ ಧೈರ್ಯ ಬಂತು ಅಂತ ಹೇಳಿದೆ ನಾನು. ಮತ್ತಿನ್ನೊಂದ್ಸರಿ ತೋರ್ತಾರೆ ಅರ್ಜುನ ಶಂಖನ, ಆಗ ಸ್ವಲ್ಪ ತಡ್ಕೋತಾರೆ, ಅಭ್ಯಾಸ ಆಯ್ತಾ ಈಗ ಅಂತ. ಹಾ ಈಗ ಸೆಟ್ ಆಗಿದೆ ಅಂತ ಹೇಳ್ತಾನೆ ಪಾಪ. ಅದಕ್ಕೆ ಶಾಸ್ತ್ರ ಪಾಠಕ್ಕೆ ಹೋಗ್ತಾರೆ, ಫಸ್ಟೇ ಬಾರಿ ಎರಡನೂ ಆಗಿಬಿಡುತ್ತೆ ಪಾಪ ಅವ್ರಿಗೆ, ಗಾಬರಿಯಾದಾಗ ಆಗಿಬಿಡುತ್ತೆ. ಏನು ಚಕಾರ ತುಕಾರ ಆದಿ ಶಬ್ದ ಕೇಳಿದ ತಕ್ಷಣ ಭಾರಿ ನಮ್ಗೆ ಅಲ್ಲ ಬಿಡು ಅಂತ ತಿಳ್ಕೊಂಡ್ಬಿಡ್ತಾನೆ ಪಾಪ. ನಾಲ್ಕು ದಿವಸ ಹೋದ ತಕ್ಷಣ ಓ ಪರವಾಗಿಲ್ಲ, ಎಲ್ಲೋ ಕೇಳಿದಾಗ ಆಗುತ್ತಲ್ಲ, ಹೆಸರಂತೂ ಗೊತ್ತಾಗುತ್ತೆ ಯಾವ ಪಾಠ ಜಾಯ ಸುಧಾ ತಾತ್ಪರ್ಯ ನಿರ್ಣಯ ಕೃಷ್ಣಾಮೃತ ಮಹಾರಾಣವ ಹೆಸರು ಬಂತಲ್ಲ, ಅಷ್ಟಕ್ಕೆ ಬದುಕಿ ಹೋಗ್ತಾನೆ ಅಂತ ಹೇಳ್ತಾರೆ. ಎಷ್ಟು ಒಂದು ಶಾಸ್ತ್ರದ ವಿಚಾರದಲ್ಲಿ ಎಲ್ಲ ಅರ್ಥ ಆಗಬೇಕು ಅಂತಿಲ್ಲ. ಶ್ರುತಂ ಹರತಿ ಪಾಪಾನಿ, ಕಿವಿ ಶಬ್ದ ಬಿಡ್ತಿರ್ಲಿಕ್ಕೆ ಪಾಪ ಹೋಗ್ತಾ ಇರುತ್ತೆ, ಕಿವಿಗೆ ಶಬ್ದ ಬಿಡ್ತಿರ್ಲಿಕ್ಕೆ ಪಾಪ ಹೋಗುತ್ತೆ ಅಂತ ಶಕ್ತಿ ಇದೆ. ಸ್ಲೋಲಿ ಅಡ್ಜಸ್ಟ್ ಆಗ್ತಾ ಹೋಗ್ತಾನೆ, ಅಕಷ್ಟಮ್ ಆಗ್ತಾನೆ, ಕೊನೆ ಒಂದ್ ದಿವಸ ತಾನು ಒಳ್ಳೆ ಜ್ಞಾನಿ ಆಗ್ಲಿಕ್ಕೆ ಬರುತ್ತೆ. ಉತ್ತರ ಕುಮಾರ್ ನೋಡಿದ್ರ ಫಸ್ಟ್ ಸೈಟಲ್ಲಿ ಏನಾಯ್ತು ಅವನಿಗೆ, ಸೆಕೆಂಡ್ ಇದರಲ್ಲಿ ಏನಾಯ್ತು. ಆದ್ರಿಂದಾನೇ ನಮಗೆ ಕಷ್ಟ ಅಂತ ಬಿಡ್ಲಕ್ಕೆ ಹೋಗಬಾರ್ದು ಯಾವುದನ್ನು ಕೂಡ. ದೇವರ ಅನುಗ್ರಹ ಮಾಡೇ ಮಾಡ್ತಾನೆ, ಜ್ಞಾನ ಕೊಟ್ಟೇ ಕೊಡ್ತಾನೆ. ಈಗ ಓಹೋ ಓಡಿಸಿದಂತೆ ಅರ್ಜುನ ರಥ ಓಡ್ತಾ ಇದ್ದಾನೆ, ಉತ್ತರ ಕುಮಾರ ಓಡಿಸ್ತಾನೆ. ಇಷ್ಟೊತ್ತು ಓಡ್ತಿದ್ದ, ಈ ಓಡಿಸಕ್ಕೆ ಶುರು ಮಾಡ್ರೆ ಎಷ್ಟು ಧೈರ್ಯ ಬಂತು ನೋಡಿದ್ರ. ಅರ್ಜುನನ ಜೊತೆಗಿದ್ದಕ್ಕೆ ಎಂಥ ಚೇಂಜ್ ಬಂತೀಗ. ಅಧ್ಯಾತ್ಮ ಕಂಡ್ರೆ ಹೆದರ್ತಾ ಇರ್ತಾನೆ ಮನುಷ್ಯ, ಅರ್ಜುನ ಅಂದ್ರೆ ಜಯತೀರ್ಥರು. ಅವರು ಸುಧಾ ಸಿಕ್ಕಿದ ತಕ್ಷಣ ಈ ಕಡೆ ಹೊಡೆದು ಈ ಕಡೆ ಒಳಗೆ ಶುರು ಮಾಡ್ತಾನೆ. ಅದೇ ವ್ಯತ್ಯಾಸ. ನಾ ಸಂಸಾರದ ಕಡೆಗೆ ಓಡೋ ಮನುಷ್ಯ ದೇವ್ರ ಕಡೆಗೆ ಹೋಗ ಚೇಂಜ್ ಆಗಬೇಕು ಅಂತಿದ್ರೆ ಜಯತೀರ್ಥರಂಥವರ ಗ್ರಂಥಗಳನ್ನು ಓದಬೇಕು, ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಓದಬೇಕು. ಅದು ಹೊಸ ಪ್ರಪಂಚ, ನಮ್ಮ ಜನ ಗೊತ್ತಿಲ್ಲ. ಅದು ಒಂದು ಕುರುಡನಿಗೆ ಬೆಳಕಿನ ಕಾನ್ಸೆಪ್ಟ್ ಇರೋದಿಲ್ಲ ನೋಡಿದ್ರ ಆ ಥರ. ಅಕಸ್ಮಾತ್ ಅವನಿಗೆ ಕುರುಡನಿಗೆ ಗಂಗಾಳ ಬಂದಂತೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಕಂಡು ಬಂದರೆ ಇಷ್ಟೊತ್ತು ತಿಳ್ಕೊಂಡಿದ್ದ ಪ್ರಪಂಚನೇ ಬೇರೆ, ಅವನು ಕಂಡ ರೀತಿನೇ ಬೇರೆ, ಶಾಸ್ತ್ರದ ವಾಕ್ಯಗಳೇ ಬೇರೆ, ದೇವರ ಚಿತ್ರವೇ ಬೇರೆ, ಈ ಜನಗಳ ರೀತಿನೇ ಬೇರೆ. ಜನಗಳನ್ನು ನೋಡಿದ ನಾವು ಆಶ್ಚರ್ಯ ಪಡ್ತೇವಲ್ಲ, ಜನಾರ್ದನನ್ನು ಕಂಡರೆ ಎಷ್ಟು ಆಶ್ಚರ್ಯ ಪಡ್ತೇವೆ, ಅದೆಲ್ಲ ಯೋಚಿಸಬೇಕು. ಇವತ್ತು ಅರ್ಜುನರ ಬಗ್ಗೆ ಕೇಳಿದಾಗ, ಅವರ ರೂಪ ನೋಡಿದಾಗ ಏನು ಉತ್ತರ ಕುಮಾರನಿಗೆ ಆಶ್ಚರ್ಯವಾಗ್ತಾ ಇದೆ, ಅದೇ ರೀತಿ ಅರ್ಜುನನಿಗೆ ಕೃಷ್ಣರ ವಿಶ್ವರೂಪ ಕಂಡಾಗ ಭಾರಿ ಆಶ್ಚರ್ಯವಾಗ್ತಾ ಇದೆ. ಎಲ್ಲ ರಿವರ್ಸ್, ಇಲ್ಲಿ ಏನ್ ನೋಡ್ತೇವೆ ಅದೆಲ್ಲ ಚೇಂಜ್ ಆಗ್ತಾ ಇದೆ. ಅಬ್ಬ, ಇಲ್ಲಿ ನೋಡಿದ್ರೆ ಬೃಹನ್ನಳೆ ವೇಷದಲ್ಲಿ ಕಂಡಿದ್ದ, ಅರ್ಜುನ ವೇಷದಲ್ಲಿ ಕಂಡ, ಕೃಷ್ಣನನ್ನ ಸಾರಥಿಯನ್ನಾಗಿ ಕಂಡಿದ್ದ, ವಿಶ್ವರೂಪವನ್ನು ನೋಡಿದ, ಆಶ್ಚರ್ಯಪಟ್ಟು ಬಿಟ್ಟ. ಜಾವ ಪೃಥಿವ್ಯೋ ರಿದಮಂತ ರಂಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಹ. ಈ ವಿಶ್ವವನ್ನೇ ವ್ಯಾಪಿಸಿ ಬಿಟ್ಟಿದ್ದೀಯಲ್ಲ ಕೃಷ್ಣ, ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳಿ ಆಗ ಯೋಚನೆ ಮಾಡ್ತಾ ಇದ್ದ. ಇಲ್ಲೂ ಕೂಡ ಕೃಷ್ಣನ ಜೊತೆಗೆ ಅಷ್ಟೆಲ್ಲ ಇದ್ದ, ಇವತ್ತು ಗಾಬರಿಯಾದ ಅರ್ಜುನ. ಏನು ಸ್ಥಿತಿ ನಂದು? ಕೃಷ್ಣ ನಿನ್ನ ಏನೋ ತಿಳ್ಕೊಂಡ್ಬಿಟ್ಟೆ, ಏನ್ ತಿಳ್ಕೊಂಡಿದ್ದ ಗೊತ್ತಾ? ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ. ಕೃಷ್ಣ ಯಾದವ ಸಖ, ಬಾ ಊಟ ಮಾಡೋಣ, ಬಾ ಜೊತೆ ಮಲಗೋಣ ಅಂತ ಕರೀತಾ ಇದ್ದೆ. ನೀನು ಯಾರು, ಏನ್ ಗತಿ ಅಂತ ಇಂಟರ್ವ್ಯೂ ಪಕ್ಕ ಕೂತಿರ್ತಾರೆ ಬಸ್ನೊಳಗೆ, ಅಲ್ಲಿ ನೋಡಿದ್ರೆ ಅವ್ನು ಸೇರ್ ಮನ್ನು ಇವ್ರು ಕುಯ್ಕೊಂಡು ಕೂತಿರ್ತಾನೆ, ನಡಿಗೋಗ್ಬಿಡ್ತಾನೆ. ಜೊತೆಗೆ ಬಸ್ನಲ್ಲಿ ಬಂದ್ಬಿಟ್ಟು ಸೀಟ್ ಕೊಡೋದ್ರೆ ಹೋಗೋದಿಲ್ಲ ಅಂತ ಕೊಡೋದಿಲ್ಲ ಅಂತ ಹೇಳಿದ್ನಲ್ಲ, ನೆನೆಸ್ಕೊಂಡ್ಬಿಟ್ರೆ ಗಾಬರಿ ಆಗಿಬಿಡುತ್ತಾಗ, ನೀನು ಸೆಲೆಕ್ಟ್ ಹೇಗೆ ಆಗ್ತೇನೆ ಅನ್ನೋದು ನಡ್ಕೊಂಡ್ಬಿಡ್ತಾನಲ್ಲ ಆ ಥರ ಆಗಿಬಿಟ್ಟಿದೆ. ಇವತ್ತು ಉತ್ತರ ಕುಮಾರಿ ಬೃಹನ್ನಡೆ ಯಾರೋ ಒಬ್ಬ ನರ್ತನದ ಮೆಷ್ಟು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ನಾನು ಮ್ಯೂಸಿಕ್ ಟೀಚರ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನೋಡಿದರೆ ಲೋಕವೀರ ಪಾರ್ಥಯೇವ ಧನುರ್ಧರ, ಅವನಿಗೆ ಆನಂದಕ್ಕೆ ಆನಂದ. ಅಷ್ಟೊತ್ತಿಗೆ ಅವರೆಲ್ಲ ತೀರ್ಥ ಗೊತ್ತಾಗುತ್ತೆ ಅವರೆಲ್ಲ ಕೂಡ, ಓ ಅರ್ಜುನ ಬಂದ, ಇನ್ನ ನಮಗೇನು ಯೋಚನೆ ಇಲ್ಲ ಅಂತ. ದುರ್ಯೋಧನದ ಕನಸೇ ಬೇರೆ, ಓ ಅರ್ಜುನ ಸಿಕ್ಕ ಕಂಡುಬಿಟ್ವಿ, ಇನ್ನೇನು ಮತ್ತೆ ವನವಾಸಕ್ಕೆ ಹೋಗ್ತಾರೆ ಪಾಂಡವರು 12 ವರ್ಷ ವನವಾಸ ಅಜ್ಞಾತ, ಅವನ ಕಥೆ ಅದೆಲ್ಲ ಕೂಡ. ಈ ಕಡೆ ಇವರಂತಾರೆ, ಭೀಷ್ಮರು ದೋಳದಂತಾರೆ, ಅರ್ಜುನ ಬಂದ, ಇನ್ನು ನಮ್ಮ ಕಥೆ ಮುಗೀತು ಅಂತ ಹೇಳಿಬಿಡ್ತಾರೆ. ಅವರಿಗೆ ಅಂಡರ್ಸ್ಟ್ಯಾಂಡ್ ಇವ್ರಿಗೆ ಎಷ್ಟು ವ್ಯತ್ಯಾಸ ಇದೆ. ಅರ್ಜುನ ಬಂದ ಅಂದ್ರೆ ಅವರಿಗೆ ತುಂಬಾ ಸಂತೋಷ. ಅವರಿಗೆ ಎಷ್ಟು ವರ್ಷ ಆಗಿತ್ತು ಶಿಷ್ಯನ ನೋಡಿಬಿಟ್ಟು, ಪಾಪ 13 ವರ್ಷವಾಗಿತ್ತು. ಆ ಸಭೆಯಲ್ಲಿ ನೋಡಿದ್ದೇ ನೋಡಿದ್ದು, ಮತ್ತೆ ನೋಡಿರಲಿಲ್ಲ. ಅಷ್ಟು ಆನಂದವಾಗಿದೆ ಭೀಷ್ಮರಿಗೆ ಮೊಮ್ಮಗನ್ನು ಕಂಡು, ಇವರಿಗೆ ಶಿಷ್ಯನನ್ನು ಕಂಡುಬಿಟ್ಟು ಆನಂದ ಪಡುತ್ತಿದ್ದಾರೆ. ಅರ್ಜುನ ಮೊದಲು ಕೆಲಸ ಮಾಡಿದ ಯುದ್ಧ ಅಲ್ಲ, ಸ್ವಲ್ಪ ಡೈರೆಕ್ಷನ್ ಬದಲಾಯಿಸಿ ಬಿಟ್ಟು ಆ ಹಸುಗಳ ಹತ್ರ ಹೋಗ್ತಾನೆ ಫಸ್ಟ್. ಅಲ್ಲ ದೊಡ್ಡದ ಬಾಣದ ಅಡ್ಡ ಕಟ್ತಾನೆ, ಅವೆಷ್ಟು ವಾಪಸ್ ಕಳಿಸಿಬಿಡ್ತಾನೆ. ಅದು ಇಂಪಾರ್ಟೆಂಟ್ ಫಸ್ಟ್. ಇಲ್ಲ ಹೋದ್ರೆ ಅದಕ್ಕೆ ಒಂದೇಟು ಬಿಡಬಾರ್ದು ಹಸುಗಳಿಗೆ. ಮತ್ತೆ ಯುದ್ಧದ ಗಲಾಟೆಯಲ್ಲಿ ಮೇನ್ ಪರ್ಪಸ್ ಮರೆತು ಬಿಟ್ರೆ